नमो सिद्धाणम् नमो आयिर्याणम्
नमो
उवज्झायाणम् नमो लोये सव्वसाहूणम् एषो पञ्च नमो यारो सव्वपावपणासनो मङ्गलानं च सव्येशिम् पढमं हवै मङ्गलम् पंच परमेष्ठी भगवान की, अहिंसा परमो धर्म की, आचार्य गुरुवर विद्यासागर मुनि महाराज की, ಜೈನ ಧರ್ಮದಲ್ಲಿ ಪಂಚಪರಮೇಷ್ಠಿಗಳು ಪೂಜನೀಯ ಸ್ಥಾನವನ್ನು ಪಡೆದಿರುವಂತಹ ಪರಮೇಷ್ಠಿಗಳು. ಈ ನಮೋಕಾರ ಮಂತ್ರದಲ್ಲಿ ನಾವು ಯಾವುದೇ ಒಂದು ವ್ಯಕ್ತಿ ವಿಶೇಷ ಅಂದರೆ ತೀರ್ಥಂಕರ ಒಬ್ಬರ ಹೆಸರನ್ನು ತಗೊಂಡು ನಮಸ್ಕಾರ ಮಾಡಲ್ಲ. ನಮೋಕಾರ ಮಂತ್ರ ತೀರ್ಥಂಕರ ಹೆಸರಿನಿಂದಾಗಲಿಲ್ಲ, ಅಥವಾ ಇನ್ಯಾರು ಬೇರೆ ಮುನಿಗಳು ತ್ಯಾಗ ತಪಸ್ಸನ್ನು ಮಾಡಿ ಅರ್ಹಂತ ಕೇವಲಿಗಳಾದರೂ ಅವರ ವ್ಯಕ್ತಿಗತವಾದ ಹೆಸರನ್ನು ತಗೊಂಡು ನಮಸ್ಕಾರ ಮಾಡಿಲ್ಲ. ನಮೋಕಾರ ಮಂತ್ರದಲ್ಲಿ ಗುಣಗಳಿಗೆ, ಗುಣವುಳ್ಳ ಪದಗಳಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಗುಣವುಳ್ಳ ಪದಗಳಿಗೆ ನಮಸ್ಕಾರ ಮಾಡಿದಾಗ ಇತಿಹಾಸದಲ್ಲಿ ಅನಂತ ಕಾಲದಿಂದ ಎಷ್ಟು ಜನ ಅರ್ಹಂತರಾಗಿ ಮುಕ್ತಿಯನ್ನು ಪಡೆದಿದ್ದಾರೆ, ಎಷ್ಟು ಜನ ಸಾಧು ಪರಮಿಷ್ಠಿಗಳಾಗಿದ್ದಾರೆ, ಎಷ್ಟು ಜನ ಆಚಾರ್ಯ ಉಪಾಧ್ಯಾಯ ಪರಮಿಷ್ಠಿಗಳಾಗಿದ್ದಾರೆ, ಸಿದ್ಧ ಪದವಿಯನ್ನು ಕೂಡ ಸಾಧಿಸಿಕೊಂಡು ಸಿದ್ಧ ಭಗವಂತರಾಗಿದ್ದಾರೆ ಅಂಥ ಆ ಗುಣವಿಶಿಷ್ಟ ಆತ್ಮರಿಗೆ ಅವರ ವ್ಯಕ್ತಿಗತವಾದ ಹೆಸರನ್ನು ಸ್ಮರಣೆ ಮಾಡದೆ ಅವರ ವ್ಯಕ್ತಿತ್ವ ಅದಕ್ಕೆ ನಾವು ನಮಸ್ಕಾರ ಮಾಡಿದ್ದೇವೆ. ಸಿದ್ಧ ಭಗವಂತರಿಗೆ 8 ಮೂಲ ಗುಣಗಳು, ಅರಿಹಂತರಿಗೆ 46 ಮೂಲ ಗುಣಗಳು, ಆಚಾರ್ಯ ಪರಮೇಷ್ಠಿಗಳಿಗೆ 36, ಉಪಾಧ್ಯಾಯ ಪರಮೇಷ್ಠಿಗಳಿಗೆ 25 ಮತ್ತು ಸಾಧು ಪರಮೇಷ್ಠಿಗಳಿಗೆ 28 ಮೂಲ ಗುಣಗಳಿವೆ. ಇಂಥ ಮೂಲ ಗುಣಧಾರಿ ಪರಮ ಪೂಜನೀಯ ಆತ್ಮರುಗಳಿಗೆ ಈ ನಮೋಕಾರ ಮಂತ್ರದಲ್ಲಿ ನಮಸ್ಕಾರ ಮಾಡಿದ್ದಾರೆ. ಅದರದ್ದೇ ಇಲ್ಲಿ ಚರ್ಚೆ ಇದೆ. ಅರ್ಹಂತ ಪರಮಿಷ್ಠಿಗಳ 46 ಮೂಲ ಗುಣಗಳಲ್ಲಿ ಅನಂತ ಚತುಷ್ಟಯಗಳು ಕೂಡ ಇವೆ. ಅನಂತ ಚತುಷ್ಟಯಗಳಂದ್ರೆ ಯಾವುವು? ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ, ಅನಂತ ಬಲ. ಚತುಷ್ಟಯ ಅಂದರೆ ನಾಲ್ಕು ಕರ್ಮಗಳನ್ನು ನಾಶ ಮಾಡಿರುವ ಕಾರಣ ನಾಲ್ಕು ಗುಣಗಳ ಉತ್ಪತ್ತಿ ಅರ್ಹಂತ ಪರಮೇಷ್ಠಿಗಳಿಗೆ ಆಗಿರುತ್ತೆ. ಅಂಥ ನಾಲ್ಕು ಗುಣಗಳಿಗೆ ನಮಸ್ಕಾರ ಮಾಡುವಾಗ ಅವುಗಳಿಗೆ ನಾವು ಅನಂತ ಚತುಷ್ಟಯ ಅಂತ ಸ್ಮರಣೆ ಮಾಡಿ ನಮಸ್ಕಾರ ಮಾಡ್ತೀವಿ. ನಾಲ್ಕು ಘಾತಿ ಕರ್ಮಗಳ ಅಭಾವದಿಂದ ಪ್ರಕಟವಾಗುವ ಗುಣಗಳನ್ನು ಅನಂತ ಚತುಷ್ಟಯ ಎನ್ನುತ್ತಾರೆ. ಅನಂತ ಜ್ಞಾನವನ್ನು ಘಾತ ಮಾಡುವ ಕರ್ಮ ಜ್ಞಾನವರ್ಣೀಯ, ಮತ್ತು ಅನಂತ ದರ್ಶನ ಗುಣ ಅಂದರೆ ಅನಂತ ನೋಡುವಂತಹ ಶಕ್ತಿ ಆತ್ಮನಲ್ಲಿದ್ದರೂ ಆ ಶಕ್ತಿಯನ್ನು ಘಾತ ಮಾಡಿರುವಂತಹ ಕರ್ಮ ಅನಂತ ದರ್ಶನಾವರ್ಣಿ ಕರ್ಮ. ಆ ದರ್ಶನಾವರ್ಣಿ ಕರ್ಮವನ್ನು ನಾಶ ಮಾಡಿ ಅನಂತ ದರ್ಶನ ಗುಣವನ್ನು ಪ್ರಾಪ್ತ ಮಾಡಿಕೊಳ್ತಾರೆ. ಅನಂತ ಸುಖ, ಅನಂತ ಬಲ ಇವೆರಡು ಗುಣಗಳು. ಅನಂತ ಸುಖ ಪ್ರಕಟ ಆಗಬೇಕು ಅಂತಂದರೆ ಆತ್ಮನಲ್ಲಿ ಯಾವ ಕರ್ಮವನ್ನು ನಾಶ ಮಾಡಿರಬೇಕು? ಮೋಹಿನಿ ಕರ್ಮ. ಅನಂತ ಬಲ ಪ್ರಾಪ್ತವಾಗಬೇಕು ಆತ್ಮನಲ್ಲಿ ಅಂತಂದರೆ ಯಾವ ಕರ್ಮವನ್ನು ಜಯಿಸಬೇಕು? ಅಂತರಾಯ ಕರ್ಮವನ್ನು ಜಯಿಸಬೇಕು. ಹೀಗೆ ಜ್ಞಾನಾವರಣಿ ಕರ್ಮವನ್ನು ನಾಶ ಮಾಡುವುದರಿಂದ ಅನಂತ ಜ್ಞಾನ, ದರ್ಶನಾವರಣಿ ಕರ್ಮವನ್ನು ನಾಶ ಮಾಡುವ ಕಾರಣ ಅನಂತ ದರ್ಶನ, ಮೋಹಿನಿ ಕರ್ಮವನ್ನು ಸಂಪೂರ್ಣ ಕ್ಷಯ ಮಾಡಿರುವ ಕಾರಣ ಅನಂತ ಸುಖ, ಆಮೇಲೆ ಅಂತರಾಯ ಕರ್ಮವನ್ನು ನಾಶ ಮಾಡಿ ಅನಂತ ಬಲವನ್ನು ಅರ್ಹಂತ ಪರಮೇಷ್ಠಿಗಳು ಹೊಂದುತ್ತಾರೆ. ಅದಕ್ಕಾಗಿ ಇಂಥ ಶಕ್ತಿಯನ್ನು ಹೊಂದುವುದಕ್ಕೆ ಬಹಳ ಶ್ರಮ ಪಡಬೇಕು. ಅದರಲ್ಲಿ ಮೋಹಿನಿ ಕರ್ಮವನ್ನು ಮೊದಲು ಜಯಿಸಿರಬೇಕು. ಮೋಹಿನಿ ಕರ್ಮವನ್ನು ಜಯಿಸದೆ ಉಳಿದ ಮೂರು ಘಾತಿ ಕರ್ಮಗಳನ್ನು ಜಯಿಸುವುದು ಸಾಧ್ಯವಿಲ್ಲ. ಪದ್ಯದಲ್ಲಿ ಹೇಳಿದ್ದಾರೆ, ಜ್ಞಾನ ಅನಂತ ಅನಂತ ಸುಖ, ದರ್ಶ ಅನಂತ ಪ್ರಮಾಣ, ಬಲ ಅನಂತ ಅರಿಹಂತ ಸೋ ಇಷ್ಟ ದೇವ ಪಹಿಚಾನ್. ಜ್ಞಾನ ಅನಂತ ಇದೆ, ಸುಖವೂ ಕೂಡ ಅನಂತ, ನೋಡುವಂತಹ ಶಕ್ತಿ ಆತ್ಮಬಲ ಅದೂ ಕೂಡ ಅನಂತ, ಮತ್ತು ಬಲ ಅಂದರೆ ಆತ್ಮಶಕ್ತಿ, ಅಂತರಾಯ ಕರ್ಮ ನಾಶ ಮಾಡಿರುವ ಕಾರಣ ಬಲ ಅನಂತ. ಯಾರಿಗೆ ಇಂಥ ನಾಲ್ಕು ಗುಣಗಳು ಪ್ರಕಟವಾಗಿವೆಯೋ ಅವರು ಅರ್ಹಂತ ಪರಮೇಷ್ಠಿಗಳು, ಅವರೇ ಇಷ್ಟ ದೇವರು. ಅವರನ್ನು ಈ ಒಂದು ಲಕ್ಷಣದಿಂದ ನಾವು ತಿಳಿದುಕೊಳ್ಳಬೇಕು, ಅರಿತುಕೊಳ್ಳಬೇಕು, ಪೆಹಚಾನ್ ಅರಿತುಕೊಳ್ಳಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪ್ರಶ್ನೆ 26, ಯಾರನ್ನು ಕೇವಲಿಗಳೆನ್ನುತ್ತಾರೆ ಅವರೆಷ್ಟು ವಿಧ? ಯಾರನ್ನು ಕೇವಲಿಗಳೆನ್ನುತ್ತಾರೆ? ಘಾತಿ ಕರ್ಮಗಳ ಅಭಾವದಿಂದ ಯಾರಿಗೆ ಕೇವಲ ಜ್ಞಾನವಾಗುವುದೋ ಅವರಿಗೆ ಕೇವಲಿಗಳೆನ್ನುತ್ತಾರೆ. ಕೇವಲಿ, ಕೇವಲಿ ಶಬ್ದ ಹೇಗೆ ಉತ್ಪನ್ನ ಆಯಿತು ಅಂತಂದರೆ, ಕೇವಲ ಜ್ಞಾನವನ್ನು ಪಡೆದವರು ಕೇವಲ ಜ್ಞಾನಿಗಳು. ಕೇವಲ ಜ್ಞಾನ, ಜ್ಞಾನದಲ್ಲಿ ಭೇದವಿಲ್ಲ. ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಪರಿಯ ಜ್ಞಾನ ಅಂತಕ್ಕಂಥ ನಾನಾ ಪ್ರಕಾರದ ಜ್ಞಾನದಲ್ಲಿ ಭೇದಗಳಿಲ್ಲ. ಕೇವಲಿ ಭಗವಂತರು ಅಂದರೆ ಕೇವಲ ಒಂದೇ ಒಂದು ಜ್ಞಾನವನ್ನು ಹೊಂದಿದವರು. ಕೇವಲ ಅಂದರೆ ಒಂದು, ಕೇವಲ ಜ್ಞಾನವನ್ನೇ ಹೊಂದಿದವರು, ಕೇವಲ ಒಂದು ಜ್ಞಾನವನ್ನೇ ಹೊಂದಿದವರು. ನಾನಾ ಪ್ರಕಾರದ ಜ್ಞಾನಗಳು ಇಲ್ಲಿ ಇಲ್ಲ ಭಗವಂತರಿಗೆ. ಆ ಕೇವಲಿಗಳಲ್ಲಿ ಎಷ್ಟು ಭೇದಗಳು ಅಂತ ಕೇಳಿದ್ದಾರೆ. ಕೇವಲಿಗಳಲ್ಲಿ ಏಳು ಭೇದಗಳಿವೆ. ಎಷ್ಟು ಪ್ರಕಾರದ ಕೇವಲಿಗಳು? ಏಳು ವಿಧ ಕೇವಲಿಗಳಿದ್ದಾರೆ. ತೀರ್ಥಂಕರ ಕೇವಲಿ, ಸಾಮಾನ್ಯ ಕೇವಲಿ, ಅಂತಃಕೃತ ಕೇವಲಿ, ಉಪಸರ್ಗ ಕೇವಲಿ, ಮೂಕ ಕೇವಲಿ, ಅನುಬದ್ಧ ಕೇವಲಿ ಮತ್ತು ಸಮುದ್ಘಾತ ಕೇವಲಿ. ಏಳು ಪ್ರಕಾರದ ಕೇವಲ ಜ್ಞಾನಿಗಳು. ಏಳು ಪ್ರಕಾರದಿಂದ ಕೇವಲ ಜ್ಞಾನ ಪ್ರಾಪ್ತವಾಗಬಹುದು. ಅವರಿಗೆ ಏಳು ಪ್ರಕಾರದಿಂದ ಹೆಸರು ಬರಬಹುದು. ಮೊದಲನೇ ಹೆಸರು ಯಾವುದು? ತೀರ್ಥಂಕರ ಕೇವಲಿ. ಅಂದರೆ ಇವರಿಗೆ ಪಂಚ ಕಲ್ಯಾಣಕಗಳಾಗೋದು ಅವಶ್ಯಕ. ನಿಯಮದಿಂದ ಐದು ಕಲ್ಯಾಣಕಗಳನ್ನು ಹೊಂದಿದವರೇ ತೀರ್ಥಂಕರರು. ಇನ್ನು ಕಲ್ಯಾಣಕಗಳಲ್ಲಿ ಕಡಿಮೆ ಕಲ್ಯಾಣಕ ಆದರೂ ಕೂಡ ತೀರ್ಥಂಕರ ಅನ್ನಿಸಿಕೊಳ್ಳಬಹುದು. ವಿದೇಹ ಕ್ಷೇತ್ರಗಳಲ್ಲಿ ಮೂರು, ಎರಡು ಅಥವಾ ಐದು, ನಾಲ್ಕರ ವಿಕಲ್ಪಿಲ್ಲ. ಎರಡು ಕಲ್ಯಾಣಕಗಳಾಗಬಹುದು, ಮೂರು ಕಲ್ಯಾಣಕಗಳು ಆಗಬಹುದು ಮತ್ತು ಐದು ಕಲ್ಯಾಣಕಗಳು ಕೂಡ ಆಗಬಹುದು. ಐದು ಹೇಗೆ ಅಂತಂದರೆ, ಯಾವ ವಿದೇಹ ಕ್ಷೇತ್ರದಲ್ಲಿ ಪೂರ್ವಭವದಿಂದ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡು ಬಂದು ಜನ್ಮ ತಾಳ್ತಾ ಇದ್ದಾರೆ ತೀರ್ಥಂಕರರು, ಅವರಿಗೆ ಐದು ಕಲ್ಯಾಣಕಗಳಾಗ್ತವೆ. ಗರ್ಭ ಕಲ್ಯಾಣಕ, ಜನ್ಮ ಕಲ್ಯಾಣಕ, ದೀಕ್ಷಾ ಕಲ್ಯಾಣಕ ಮತ್ತು ಜ್ಞಾನ ಕಲ್ಯಾಣಕ. ಹೀಗೆ ಐದು ಕಲ್ಯಾಣಕಗಳು ಪೂರ್ವಭಾವದಿಂದ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡು ಬಂದಿರುವಂತಹ ಮನುಷ್ಯರಿಗೆ. ಇನ್ನು ಎರಡು ಕಲ್ಯಾಣಕನೂ ಆಗಬಹುದು, ಜ್ಞಾನ ಕಲ್ಯಾಣಕ ಮತ್ತು ಮೋಕ್ಷ ಕಲ್ಯಾಣಕ. ಹಾಗಾದರೆ ತೀರ್ಥಂಕರ ಪ್ರಕೃತಿಯನ್ನು ಯಾವ ಅವಸ್ಥೆಯಲ್ಲಿ ಕಟ್ಟಿಕೊಂಡಿರಬೇಕು? ದೀಕ್ಷೆಯನ್ನು ತೆಗೆದುಕೊಂಡ ನಂತರ, ಮುನಿ ದೀಕ್ಷೆಯನ್ನು ತಕ್ಕೊಂಡ ನಂತರ ತೀರ್ಥಂಕರ ಪ್ರಕೃತಿ ಕರ್ಮ ಕಟ್ಟಿತ್ತು ಅಂತಂದರೆ ಅವರಿಗೆ ಎರಡೇ ಕಲ್ಯಾಣಕಗಳು. ಯಾವ್ಯಾವು? ಜ್ಞಾನ ಕಲ್ಯಾಣಕ ಮತ್ತು ಮೋಕ್ಷ ಕಲ್ಯಾಣಕ. ಇನ್ನು ಮೂರು ಕಲ್ಯಾಣಕಗಳಾಗಬೇಕು ಅಂತಂದರೆ ತೀರ್ಥಂಕರ ಪ್ರಕೃತಿಯನ್ನು ಯಾವಾಗ ಕಟ್ಕೊಂಡಿರಬೇಕು? ಗೃಹಸ್ಥಾವಸ್ಥೆಯಲ್ಲಿ. ಗೃಹಸ್ಥಾವಸ್ಥೆಯಲ್ಲಿ ಕಟ್ಕೊಂಡು ಮುನಿ ದೀಕ್ಷಾ ತಕ್ಕೊಂಡ್ರು ಅಂತಂದರೆ ಒಂದು ದೀಕ್ಷಾ ಕಲ್ಯಾಣ, ನಂತರ ಕೇವಲ ಜ್ಞಾನ ಕಲ್ಯಾಣ, ಆಮೇಲೆ ನಿರ್ವಾಣ ಕಲ್ಯಾಣ, ಮೋಕ್ಷ ಕಲ್ಯಾಣ. ಈ ಥರ ಮೂರು ಕಲ್ಯಾಣಕಗಳು ವಿದೇಹ ಕ್ಷೇತ್ರದಲ್ಲಿ ಆಗಬಹುದು. ಆದರೆ ಭರತ ಮತ್ತು ಐರಾವತ ಕ್ಷೇತ್ರದಲ್ಲಿ ಜನ್ಮ ತಾಳುವ ತೀರ್ಥಂಕರರು ನಿಯಮದಿಂದ ಐದು ಕಲ್ಯಾಣಕಗಳನ್ನೇ ಹೊಂದುತ್ತಾರೆ. ಐದು ಕಲ್ಯಾಣಕಗಳನ್ನು ಹೊಂದಿ ತೀರ್ಥಂಕರಾಗಿ ಮೋಕ್ಷಕ್ಕೆ ಹೋಗ್ತಾರೆ. ಇವರು ತೀರ್ಥಂಕರ ಕೇವಲಿ. ತೀರ್ಥಂಕರ ಪದದ ಜೊತೆಯಲ್ಲಿ ಇದ್ದುಕೊಂಡು ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳುವವರು ತೀರ್ಥಂಕರ ಕೇವಲಿಗಳು. ಎರಡನೆಯದು ಸಾಮಾನ್ಯ ಕೇವಲಿ. ಇವರಿಗೆ ಪಂಚ ಕಲ್ಯಾಣಕಗಳಿಲ್ಲ. ಉದಾಹರಣೆಗೆ ಭಗವಾನ್ ಬಾಹುಬಲಿ. ಬಾಹುಬಲಿ ಎಂಥ ಕೇವಲಿ? ಸಾಮಾನ್ಯ ಕೇವಲಿ, ತೀರ್ಥಂಕರ ಕೇವಲಿ ಅಲ್ಲ. ಏಕೆಂದರೆ ತೀರ್ಥಂಕರ ಕರ್ಮವನ್ನು ಕಟ್ಟಿಕೊಂಡಿಲ್ಲ, ಆದ್ದರಿಂದ ಬಾಹುಬಲಿ ಭಗವಂತರು ತೀರ್ಥಂಕರರಲ್ಲ. ಯಾರು ತೀರ್ಥಂಕರರಲ್ಲ ಅವರಿಗೆ ಒಂದೂ ಕಲ್ಯಾಣಕ ಆಗುವುದೇ ಇಲ್ಲ, ಒಂದೂ ಕೂಡ ಆಗೋಲ್ಲ. ಅದಕ್ಕಾಗಿ ಅವರ ಹೆಸರು ಸಾಮಾನ್ಯ ಕೇವಲಿ. ಇವರಿಗೆ ಪಂಚ ಕಲ್ಯಾಣಕಗಳಿಲ್ಲ. ಉದಾಹರಣೆಗೆ ಬಾಹುಬಲಿ ಭಗವಂತರು. ಆಮೇಲೆ ಭರತ್ ಚಕ್ರವರ್ತಿ ಸಾಮಾನ್ಯ ಕೇವಲಿ. ಬಾಹುಬಲಿ ಭಗವಂತರಿಗೆ ಮಹಾಪುರುಷರ ಶ್ರೇಣಿಯಲ್ಲಿ ಇಟ್ಟಿದ್ದಾರೆ. ಬಾಹುಬಲಿ ಭಗವಂತರು ಕಾಮದೇವ ಪದವನ್ನು ಹೊಂದಿರುವ ಕಾರಣ ಮಹಾಪುರುಷ. ಪದವನ್ನು ಹೊಂದಿರತಕ್ಕಂಥ ಆತ್ಮ. ಇನ್ನು ಅಂತಃಕೃತ ಕೇವಲಿ, ಅಂತಃಕೃತ ಅಂದರೆ ಏನು? ಉಪಸರ್ಗವಿದ್ದು ಕೇವಲ ಜ್ಞಾನ ಪ್ರಕಟವಾದ ಕೂಡಲೇ ನಿರ್ವಾಣ ಪ್ರಾಪ್ತಿಯಾಗುವವರು ಯಾಗುವವರು. ಉಪಸರ್ಗವಿದ್ದು ಕೇವಲ ಜ್ಞಾನ ಪ್ರಕಟವಾದ ಕೂಡಲೇ ನಿರ್ವಾಣ ಪ್ರಾಪ್ತಿಯಾಗುವುದು ಅಂತಃಕೃತ ಕೇವಲಿ. ಅಂತ ಮಾಡುತ್ತಾರೆ, ಅಂತಗೊಳಿಸುತ್ತಾರೆ. ಕೇವಲ ಜ್ಞಾನ ಆದ ನಂತರ ಸಂಪೂರ್ಣ ಶೇಷ ಕರ್ಮಗಳನ್ನು ಕೂಡ ನಿಯಮದಿಂದ ಯಾರು ನಾಶ ಮಾಡಿಕೊಂಡು ನಿರ್ವಾಣ ಪದವಿಯನ್ನು ಪಡೆಯುತ್ತಾರೆ ಅವರು ಅಂತಃಕೃತ ಕೇವಲಿಗಳು. ಅಂತಃಕೃತ ಕೇವಲಿಗಳಿಗೆ ಇದೊಂದು ನಿಯಮ. ಉಪಸರ್ಗದಿಂದ ಕೇವಲ ಜ್ಞಾನ ಉತ್ಪನ್ನ ಆಯಿತು. ಕೇವಲ ಜ್ಞಾನ ಉತ್ಪನ್ನ ಆದ ನಂತರ ತಕ್ಷಣ ಅಘಾತಿ ಕರ್ಮಗಳನ್ನು ನಾಶ ಮಾಡಿಕೊಂಡ್ರು, ಮುಕ್ತಿಗೆ ಹೋಗಿಬಿಟ್ರು. ಇವರಿಗೆ ಅಂತಃಕೃತ ಕೇವಲಿ ಅಂತ ಹೇಳಬೇಕು. ಅಂತಃಕೃತ ಕೇವಲಿಗಳ ಉಪದೇಶ ಇಲ್ಲ. ಮುನಿ ಅವಸ್ಥೆಯಲ್ಲಿ ಇವರು ಮಾತನಾಡುವುದು ಮಾತು ಬೇರೆ, ಆದರೆ ಕೇವಲ ಜ್ಞಾನ ಆದ ನಂತರ ಇವರು ಉಪದೇಶ ಸಿಗಾಕ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ತಕ್ಷಣ ಇವರು ಮೋಕ್ಷಕ್ಕೆ ಹೋಗಿಬಿಡ್ತಾರೆ. ಎಲ್ಲಿ ಕೇವಲ ಜ್ಞಾನ ಆಯಿತು ಅದೇ ಜಾಗದಿಂದ ಅಂತರ್ಮುಹೂರ್ತದಲ್ಲಿನೇ ಮೋಕ್ಷ ಆಗಿಬಿಡುತ್ತೆ. ಗಂಧಕೋಟಿ ರಚನೆ ಆಗೋಲ್ಲ ಇವರಿಗೆ. ಸಾಮಾನ್ಯ ಕೇವಲಿಗಳಿಗೆ ಗಂಧಕೋಟಿ ರಚನೆ ಆಗಬಹುದು, ಯಾಕೆಂದರೆ ಆಯುಷ್ಯ ಜಾಸ್ತಿ ಇದೆ ಅವರಿಗೆ. ಯಾರಿಗೆ ಆಯುಷ್ಯ ಜಾಸ್ತಿ ಇದೆ ಅವರಿಗೆ ಗಂಧಕೋಟಿ ರಚನೆ ಆಗ್ತದೆ, ಯಾರಿಗೆ ಆಯುಷ್ಯ ಕಮ್ಮಿ ಇದೆ ಅಂತರ್ಮುಹೂರ್ತ ಆಯುಷ್ಯ ಅವರಿಗೆ ಗಂಧಕೋಟಿ ರಚನೆ ಇಲ್ಲದೆ ಕೇವಲ ಜ್ಞಾನ ಆದ ತಕ್ಷಣ ಮೋಕ್ಷಕ್ಕೆ ಹೋಗಿಬಿಡ್ತಾರೆ. ಆಮೇಲೆ ಉಪಸರ್ಗ ಕೇವಲಿ, ನಾಲ್ಕನೇ ಕೇವಲಿಗಳು ಉಪಸರ್ಗ ಕೇವಲಿ. ಉಪಸರ್ಗವನ್ನು ಸಹಿಸಿ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಳ್ಳುವವರು. ಉದಾಹರಣೆಗೆ ದೇಶಭೂಷಣ ಕುಲಭೂಷಣ ಕೇವಲಿಗಳು ಉಪಸರ್ಗ ಕೇವಲಿಗಳು. ಇವರಿಗೂ ಕೂಡ ಉಪಸರ್ಗದಿಂದ ಕೇವಲ ಜ್ಞಾನ ಆಗ್ತದೆ, ಆದರೆ ಇವರು ಅಂತಃಕೃತ ಕೇವಲಿಗಳಲ್ಲ, ಇವರು ಉಪಸರ್ಗ ಕೇವಲಿಗಳು. ಯಾಕೆಂದರೆ ಇವರಿಗೆ ಆಯುಷ್ಯ ಜಾಸ್ತಿ ಇದೆ. ಕೇವಲ ಜ್ಞಾನ ಉತ್ಪನ್ನ ಆದ ನಂತರ ಗಂಧಕುಟಿ ರಚನೆ ಆಗಬಹುದು, ವಿಹಾರ ಆಗಬಹುದು. ಆಯುಷ್ಯ ಇರುವ ತನಕ ವಿಹಾರ ಮಾಡಿಕೊಂಡು ಆಯುಷ್ಯ ತೀರಿದ ನಂತರ ಅಘಾತಿ ಕರ್ಮಗಳನ್ನು ನಾಶ ಮಾಡಿ ಮೋಕ್ಷವನ್ನು ಪಡಿತಾರೆ. ಇವರಿಗೆ ಉಪಸರ್ಗ ಕೇವಲಿ ಅಂತಂತಾರೆ. ಆಮೇಲೆ ಮೂಕ ಕೇವಲಿಗಳು, ಕೇವಲ ಜ್ಞಾನವಾದ ಮೇಲೂ ವಾಣಿ ಇಲ್ಲದಿರುವುದು ಮೂಕ ಕೇವಲಿ. ಗಂಧಕೋಟಿ ರಚನೆ, ಆದರೂ ಕೂಡ ಕೇವಲಿ ಭಗವಂತರ ದರ್ಶನ ಮಾಡಲಿಕ್ಕೆ ಜನಗಳೆಲ್ಲ ಬಂದಿರ್ತಾರೆ, ಉಪದೇಶ ಮಾತ್ರ ಸಿಗೋಲ್ಲ. ಗಂಧಕೋಟಿಯಲ್ಲಿ ವಿರಾಜಮಾನ ಇರ್ತಾರೆ, ಬರೋರು ಬರಬೇಕು, ದರ್ಶನ ಮಾಡ್ಕೋಬೇಕು, ಹೋಗಬೇಕು. ತೀರ್ಥಂಕರರಂತೆ ಗಂಧಕೋಟಿಯಲ್ಲಿ ಮೂಕ ಕೇವಲಿಗಳು ಕೂತ್ಕೊಂಡಿರ್ತಾರೆ, ಪದ್ಮಾಸನದಲ್ಲಿ ಧ್ಯಾನ ಮುದ್ರೆ ಧ್ಯಾನಾವಸ್ಥೆಯಲ್ಲಿ ಇರ್ತಾರೆ. ಕೇವಲ ಜ್ಞಾನವಾದ ಮೇಲೂ ವಾಣಿ ಇರುವುದಿಲ್ಲ ಯಾರಿಗೆ, ಅವರು ಮೂಕ ಕೇವಲಿಗಳು. ಅನುಬದ್ಧ ಕೇವಲಿಗಳು, ಒಬ್ಬರಿಗೆ ಮೋಕ್ಷವಾದ ದಿನವೇ ಇನ್ನೊಬ್ಬರಿಗೆ ಕೇವಲ ಜ್ಞಾನವಾಗುವುದು. ಅಂದರೆ ಯಾವ ಥರ? ಈಗ ಅನುಬದ್ಧ ಕೇವಲಿಗಳು ಅಂತಂದರೆ ಗಣಧರ ಪರಮೇಷ್ಠಿಗಳು ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡ್ರು ಮಹಾವೀರ ಭಗವಂತರಿಗೆ ಮೋಕ್ಷ ಆದ ನಂತರ. ಬೆಳಿಗ್ಗೆ ಮಹಾವೀರ ಭಗವಂತರಿಗೆ ಮೋಕ್ಷ ಆಯಿತು, ಸಾಯಂಕಾಲ ಸಂಧಿ ಕಾಲದಲ್ಲಿ ಗೌತಮ ಗಣಧರರಿಗೆ ಕೇವಲ ಜ್ಞಾನ ಪ್ರಾಪ್ತವಾಯಿತು. ಇನ್ನು ಗೌತಮ ಗಣಧರರಿಗೆ ಎಲ್ಲಿ ತನಕ ಮೋಕ್ಷ ಆಗುವುದಿಲ್ಲ, ಅಘಾತಿ ಕರ್ಮಗಳು ನಾಶವಾಗಿ ಅವರು ಎಲ್ಲಿ ತನಕ ಮೋಕ್ಷಕ್ಕೆ ಹೋಗುವುದಿಲ್ಲ ಅಲ್ಲಿ ತನಕ ಅವರ ಶಿಷ್ಯ ಪರಂಪರೆಯಲ್ಲಿ ಯಾರಿಗೂ ಕೇವಲ ಜ್ಞಾನ ಆಗುವುದಿಲ್ಲ. ಇವರು ಮೋಕ್ಷಕ್ಕೆ ಹೋದ ದಿವಸ ತಕ್ಷಣ ಮತ್ತೊಬ್ಬರಿಗೆ ಕೇವಲ ಜ್ಞಾನ ಆಯಿತು ಅಂತಂದ್ರೆ ಈ ತರ ಕ್ರಮಬದ್ಧವಾಗಿ ಒಬ್ಬರಾದ ನಂತರ ಒಬ್ಬರ ಹೀಗೆ ಕೇವಲ ಜ್ಞಾನ ಉತ್ಪನ್ನ ಆಯಿತು ಅಂತಂದ್ರೆ ಅವ್ರಿಗೆ ಏನನ್ಬೇಕು? ಅನುಬದ್ಧ ಕೇವಲಿಗಳು. ಒಬ್ಬರಿಗೆ ಮೋಕ್ಷವಾದ ನಂತರ ಇನ್ನೊಬ್ಬರಿಗೆ ಕೇವಲ ಜ್ಞಾನವಾಗಬೇಕು, ಆಮೇಲೆ ಅವರಿಗೆ ಮೋಕ್ಷ ಆದ ನಂತರ ಮತ್ತೊಬ್ಬರಿಗೆ ಕೇವಲ ಜ್ಞಾನ ಆಗಬೇಕು, ಅವರಿಗೆ ಮೋಕ್ಷ ಆದ ನಂತರ ಆಮೇಲೆ ಅವರ ನಂತರದವರಿಗೆ ಕೇವಲ ಜ್ಞಾನ ಆಗಬೇಕು. ಈ ತರ ಆಗ್ತಾ ಬಂದಿದ್ರೆ ಅಂಥ ಒಂದು ಕೇವಲಿಗಳ ಪರಂಪರೆಗೆ ನಾವು ಅನುಬದ್ಧ ಕೇವಲಿಗಳ ಪರಂಪರೆ ಅಂತೀವಿ. ಈ ತರನೂ ಇದೆ. ಉದಾಹರಣೆಗೆ ಅನುಬದ್ಧ ಕೇವಲಿಗಳು ಮೂರು ಜನ ಆಗಿದ್ದಾರೆ ಪಂಚಮ ಕಾಲದಲ್ಲಿ, ಕೇವಲ ಜ್ಞಾನಿಗಳು ಪಂಚಮ ಕಾಲದಲ್ಲಿ. ಮಹಾವೀರ ಭಗವಂತರು ಮೋಕ್ಷಕ್ಕೆ ಯಾವಾಗ ಹೋದರು? ಎಷ್ಟು ಉಳಿದಿತ್ತು ಪಂಚಮ ಕಾಲ ಹತ್ತಲಿಕ್ಕೆ? 3 ವರ್ಷ 8.5 ತಿಂಗಳು. ಕೇವಲ ಜ್ಞಾನ ಯಾವ ದಿವಸ ಆಗಿತ್ತು ಗೌತಮ್ ಗಂಧರ್ವರಿಗೆ? 3 ವರ್ಷ 8.5 ತಿಂಗಳ ಹಿಂದೆ ಆಗಿತ್ತು. ಆಮೇಲೆ 3 ವರ್ಷ 8.5 ತಿಂಗಳು ವಿಹಾರ ಮಾಡಿರಬಹುದಲ್ಲ ಗೌತಮ್ ಗಣಧರರು, ಗಂಧಕುಟಿ ಸಹಿತ ವಿಹಾರ ಮಾಡಿರಬಹುದು, ಬಹುದೇಕ ಮಾಡಿದ್ದಾರೆ, ಉಪದೇಶನೂ ಕೊಟ್ಟಿದ್ದಾರೆ, ಭವ್ಯ ಜೀವಿಗಳ ಕಲ್ಯಾಣ ಮಾಡಿದ್ದಾರೆ. ಆಯುಷ್ಯದ ಕೊನೆಯ ಸಮಯದಲ್ಲಿ ಅಘಾತಿ ಕರ್ಮಗಳನ್ನು ನಾಶ ಮಾಡಿ ಮೋಕ್ಷಕ್ಕೆ ಹೋದರು. ಎಷ್ಟು ಕಾಲ ಅವರು ಇದ್ರು ಅಂತಕ್ಕಂಥದ್ರು ಬರೆದಿಟ್ಟಿದ್ದಾರೆ, ಅಲ್ಲಿಂದ ನಾವು ತಿಳ್ಕೋಬಹುದು, ನೋಡಬಹುದು, ಅದನ್ನು ಓದಬಹುದು. ಆದರೆ ಎಲ್ಲಿ ತನಕ ಗೌತಮ್ ಗಣಧರಿಗೆ ಮೋಕ್ಷ ಆಗಲಿಲ್ಲ ಅಲ್ಲಿ ತನಕ ಅವರ ಶಿಷ್ಯ ಪರಂಪರೆಯಲ್ಲಿ ಇನ್ನೊಬ್ಬರಿಗೆ ಕೇವಲ ಜ್ಞಾನ ಆಗಲಿಲ್ಲ. ಪಂಚಮ ಕಾಲದಲ್ಲಿ ಹೋಗಿದ್ದಾರೆ ಗೌತಮ್ ಗಣದವರು ಮೋಕ್ಷಕ್ಕೆ. ಅವರು ಮೋಕ್ಷಕ್ಕೆ ಹೋದರು, ಆಮೇಲೆ ಗೌತಮ್ ಸ್ವಾಮಿ, ಸುಧರ್ಮ ಸ್ವಾಮಿ, ಜಂಬೂಸ್ವಾಮಿ. ಜಂಬೂಸ್ವಾಮಿ ಮಥುರಾದಲ್ಲಿ, ಎಲ್ಲಿದ್ದು? ಯುಪಿಯಲ್ಲಿ, ಉತ್ತರ ಪ್ರದೇಶ, ಮಥುರಾ, ಆಗ್ರಾ ಕಡೆ ಬರ್ತದೆ ಇದು. ಮಥುರಾದಲ್ಲಿ ಜಂಬೂಸ್ವಾಮಿಗಳಿಗೆ ಮೋಕ್ಷ ಆಯಿತು. ಏನು ಗೌತಮ್ ಗಂಧರ್ವರಿಗೆ ಕೇವಲ ಜ್ಞಾನ ಆದ ನಂತರ ಯಾರಿಗೆ? ಇವರಿಗೆ ಮೋಕ್ಷ ಆಗದೆ ಹೊರತು ಅವರಿಗೆ ಅಲ್ಲಿ ಗಂಧಕುಟಿ ಅವ್ರಿಗೆ ಕೇವಲ ಜ್ಞಾನ ಆಗುಲ್ಲ. ಹಾ, ಇರ್ತಾರಲ್ಲ ಗಂಧಕುಟಿಯಲ್ಲೂ ಕೂಡ ಗಂಧರ್ವ ಪರಮೇಷ್ಠಿಗಳು ಇರ್ತಾರೆ. ಅವರ ಹೌದು ಡೈರೆಕ್ಟ್ ಏನು ಹೇಳಲ್ಲ ಯಾರು. ಕೇವಲ ಜ್ಞಾನಿಗಳ ದಿವ್ಯ ಧ್ವನಿ ಅಂತಂದ್ರೆ ಧ್ವನಿ ಮಾತ್ರ ಇದೆ ಅವರು. ಆ ಧ್ವನಿಯನ್ನ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಗಂಧರ್ವ ಪರಮೇಷ್ಠಿಗಳಿಗೆ ಇದ್ದೇ ಇರ್ತದೆ. ಅದಕ್ಕೆ ಯಾರಾದರೂ ಒಬ್ಬರು ಗಂಧರ್ವ ಬೇಕೇ ಬೇಕು, ಇದ್ದೇ ಇರ್ತಾರೆ. ಆಮೇಲೆ ಇನ್ನು ಆ ವಾಣಿಯನ್ನ ನಾನಾ ಭಾಷೆಗಳಲ್ಲಿ ತಿಳಿದು ಬರುವ ಹಾಗೆ ಅತಿಶಯವನ್ನು ಮಾಡಬೇಕು ಅಂತಂದ್ರೆ ಅಲ್ಲಿ ದೇವತಾಗಳು ಮಾಡಬಹುದು, ದೇವತೆಗಳು ಮಾಡಬಹುದು. ಇನ್ನು ಇದೆಲ್ಲ ಚಿಕ್ಕ ಪ್ರಮಾಣದಲ್ಲಿರುವಂತಹ ವ್ಯವಸ್ಥೆ, ಸಮೋಷಣದಲ್ಲಿರುವಂತಹ ವ್ಯವಸ್ಥೆ ಅತಿ ದೊಡ್ಡ ಪ್ರಮಾಣದ್ದು. ಜನ್ವಾಡ ಜಾತ್ರೆ ಅಂದ್ರೆ ದೊಡ್ಡದು, ಸದಲ್ಗ ಜಾತ್ರೆ ಅಂದ್ರೆ ಚಿಕ್ಕದು, ಅಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ಅಷ್ಟೇ ಇರೋದದು. ಯಾವ ಕೇವಲಿ? ಮೂರು ಜನ ಕೇವಲ ಜ್ಞಾನ ಆಗಿದ್ದಾರೆ. ಗೌತಮ್ ಗಣದವರು, ಸುಧರ್ಮ ಸ್ವಾಮಿ, ಜಂಬೂಸ್ವಾಮಿ, ಈ ಮೂರು ಜನ ಕೇವಲಿಗಳು 65 ವರ್ಷಗಳ ಮಧ್ಯದಲ್ಲಿ ಇವರು ಮೋಕ್ಷಕ್ಕೆ ಹೋಗಿದ್ದಾರೆ. ಮೂರು ಜನ ಸ್ವಲ್ಪ ಸ್ವಲ್ಪ ಕಾಲ ಇದ್ದುಕೊಂಡು ಮೋಕ್ಷಕ್ಕೆ ಹೋಗಿದ್ದಾರೆ. 65 ವರ್ಷ ತನಕ ಪಂಚಮ ಕಾಲದಲ್ಲಿ ಕೇವಲ ಜ್ಞಾನಿಗಳಿದ್ರು, ಆಮೇಲೆ ಶ್ರುತ ಕೇವಲಿಗಳು ಉಳಿದ್ರು. 5 ಜನ ಶ್ರುತ ಕೇವಲಿಗಳಾದ್ರು, 3 ಜನ ಕೇವಲ ಜ್ಞಾನಿಗಳಾದ್ರು. ಕೇವಲ ಜ್ಞಾನಿಗಳು 65 ವರ್ಷದವರೆಗೆ ಇದ್ದರು. ಆಮೇಲೆ ಶ್ರುತ ಕೇವಲಿಗಳು ಸುಮಾರಾಗಿ 162 ಇರಬೇಕದು, ಸಂಖ್ಯೆ ಗೊತ್ತಿಲ್ಲ, ನೆನಪಿಲ್ಲ, ಸುಮಾರಾಗಿ 265 ವರ್ಷಗಳವರೆಗೆ ಕೇವಲಿ ಮತ್ತು ಶ್ರುತ ಕೇವಲಿಗಳ ಪರಂಪರೆ ಇತ್ತು. ನೋಡಿ, ಅದು ಸಂಖ್ಯಾ ಸರಿಯಾಗಿ ತಿಳ್ಕೊಳ್ಳಿ, ನೆನಪಿಲ್ಲ, ಇಲ್ಲಿ ಕೊಟ್ಟಿರಬಹುದು, ಒಂದು ಓದಿತ್ತಲ್ಲ ಇದರೊಳಗೆ. ಕ್ರಿಸ್ತಪೂರ್ವ 325 ಅಂತಿಮ ಭದ್ರಭಾವ ಶ್ರುತ ಕೇವಲಿ 325 ಇದೆ. ಚತುರ್ಥ ಕಾಲ ಕಳೆದ ನಂತರ 325 ವರ್ಷಗಳ ಹಿಂದೆ ಭದ್ರಭಾವ ಶ್ರುತ ಕೇವಲಿಗಳಾಗಿ ಹೋಗಿದ್ರು. ಶ್ರುತ ಕೇವಲಿಗಳಿಗೆ ಮೋಕ್ಷ ಆಗಲ್ಲ. ಶ್ರುತ ಕೇವಲಿಗಳಿಗೆ ಮೋಕ್ಷ ಆಗತಕ್ಕಂತ ನಿಯಮ ಇಲ್ಲ. ಯಾಕೆಂತಂದ್ರೆ ಇವರು ಹುಟ್ಟಿದ್ದಾರೆ ಪಂಚಮ ಕಾಲದಲ್ಲಿ, 5 ಜನ ಚತುರ್ಥ ಕಾಲದಲ್ಲಿ ಹುಟ್ಟಿಲ್ಲ. ಚತುರ್ಥ ಕಾಲದಲ್ಲಿ ಯಾರು ಹುಟ್ಟಿಲ್ಲ, ಅದಕ್ಕಾಗಿ ಮೋಕ್ಷ ಇಲ್ಲ. ಹಾ, ಚತುರ್ಥ ಕಾಲದಲ್ಲಿ ಹುಟ್ಟಿತ್ತು ಅಂತಂದ್ರೆ ವಜ್ರಋಷಭ ನಾರಾಯಣ ಸಿಗ್ತಿತ್ತು, ಸಿಕ್ಕಿದ್ರು ಹೋಗ್ತಿದ್ರು, ಅದು ಸಿಗ್ತಿರ್ಲಿಲ್ಲ ಅಂದ್ರೆ ನಾನು ಹೋಗ್ತಿರ್ಲಿಲ್ಲ. ಚತುರ್ಥ ಕಾಲದಲ್ಲಿ ಹುಟ್ಟಿದವರೆಲ್ಲ ಮೋಕ್ಷಕ್ಕೆ ಹೋಗಿದಾರೇನು? ಹೋಗಿಲ್ಲ. ಯಾಕೆ ಹೋಗಲಿಲ್ಲ? 1ನೇ ಸವನನ ಸಿಕ್ಕಿರಲಿಲ್ಲ, ಸಿಗಲಿಲ್ಲ, ಅದಕ್ಕಾಗಿ ಮೋಕ್ಷಕ್ಕೆ ಹೋಗಲಿಲ್ಲ. ಇನ್ನು ಯಾರಿಗೆ ಮೊದಲನೆಯ ಸವನನ ಸಿಕ್ಕಿತ್ತೋ ಅವರೆಲ್ಲರೂ ಮೋಕ್ಷಕ್ಕೆ ಹೋಗಿದ್ದಾರೇನು? ಕೆಲವೊಬ್ರು ಸರ್ವಸಿದ್ಧಿಗೆ ಹೋದ್ರು, ಕೆಲವೊಬ್ರು 1ನೇ 2ನೇ ಸ್ವರ್ಗದೊಳಗೆ ಹೋದ್ರು, ಕೆಲವೊಬ್ರು ಭವನತ್ರಿಕದೊಳಗೆ ಹೋದ್ರು, ಕೆಲವೊಬ್ರು ಮನುಷ್ಯ ಗತಿಗೆ ಹೋದ್ರು, 4 ಗತಿಗೆ ಹೋಗಿದ್ದಾರೆ ವಜ್ರಋಷಭ ನಾರಾಯಣ ಸವನನ ದಾರಿ. ಮೋಕ್ಷಕ್ಕೆ ಹೋಗ್ತಾರೆ ಹಿಂಗೆ ನೇಮ್ ಇಲ್ಲ. ಇನ್ನು ವಜ್ರವೃಷಭ ನಾರಾಜ ಸೌನನ್ ಸಿಗಬೇಕು ಅಂತಂದ್ರೆ ಚತುರ್ಥ ಕಾಲದಲ್ಲಿ ಜನ್ಮ ಆಗಬೇಕು, ಇದು ನಿಶ್ಚಿತ. ಪಂಚಮ ಕಾಲದಲ್ಲಿ ಹುಟ್ಟಿದವರಿಗೆ 3 ಸೌನನ್ಗಳು ಮಾತ್ರ ಇವೆ, 4ನೇದು, 5ನೇದು, 6ನೇದು. ಇಲ್ಲಿ ಸೌನನ್ ಪ್ರಾಪ್ತ ಆಗೋದು ಮನುಷ್ಯ ಭವದಲ್ಲಿ. ಈ ಸೌನನದ ಉಪಯೋಗ ದುರುಪಯೋಗ ಇಲ್ಲಿ ಎರಡೂ ತರದಿಂದ ಆಗ್ತದೆ. ದುರುಪಯೋಗ ಆಯಿತು ಅಂತಂದ್ರೆ ನರಕಕ್ಕೆ ಹೋಗ್ತಾನೆ ಜೀವ, ಸದುಪಯೋಗ ಆಯಿತು ಅಂತಂದ್ರೆ ಮೋಕ್ಷಕ್ಕೆ ಹೋಗಬಹುದು, ಸ್ವರ್ಗಕ್ಕೂ ಹೋಗಬಹುದು, 4 ಗತಿಯಲ್ಲಿ ಹೋಗಬಹುದು. ಏನಿದ್ದವರಿಗೆ ಸೌನನ ಶ್ರುತ ಕೇವಲಿಗಳಾಗಲಿಕ್ಕೆ, ಶ್ರುತ ಕೇವಲಿಗಳಾಗಲಿಕ್ಕೆ 6 ಸಹನನ್ ನಡೆಯಬಹುದು, 6 ಸಹನದಲ್ಲಿ ಆಗಬಹುದು. 4ನೇ ಭದ್ರಬಾಹು ಶ್ರುತ ಕೇವಲಿಗಳಿಗೆ ಯಾವ ಸಹನನ್ ಇದ್ದಿರಬೇಕು? ಪಂಚಮ ಕಾಲದಲ್ಲಿ ಹುಟ್ಟಿದ್ದಾರೆ, 4ನೇದಂತು ಕನಿಷ್ಠ ಪಕ್ಷ ಇದ್ದೇ ಇದೆ. ಅಂದರೆ 6 ಸಹನಗಳಿಂದ ಶ್ರುತ ಕೇವಲಿಗಳಾಗಲಿಕ್ಕೆ ಏನು ಅಡ್ಡಿ ಇಲ್ಲ. ಆದರೆ ಕೇವಲ ಜ್ಞಾನಕ್ಕೆ ಮೊದಲನೇ ಸಹನವೇ ಬೇಕು. ಆಮೇಲೆ ಇನ್ನೊಂದು, ಪಂಚಮ ಕಾಲದಲ್ಲಿ ಕ್ಷಾಯಿಕ ಸಮ್ಯಕ್ ದರ್ಶನ ಇಲ್ಲ, ಹೌದಲ್ಲ? ಯಾಕೆ ಇಲ್ಲ? ವಜ್ರ ಋಷಭ ನಾರಾಯಣನಂದವರಿಗೆ ಮಾತ್ರ ಕ್ಷಾಯಿಕ ಸಮ್ಯಕ್ ದರ್ಶನ ಆಗೋದು, ಅದು ಇಲ್ಲ. ಆಮೇಲೆ ಶ್ರುತ ಕೇವಲಿಗಳಿಗೆ ಯಾವ ಸಮ್ಯಕ್ ಇತ್ತು? ನಿಯಮದಿಂದ ಹೇಳಬಹುದು, ಕ್ಷಾಯೋಪಶಮ ಸಮ್ಯಕ್ ದೃಷ್ಟಿ ಇದ್ರು ಶ್ರುತ ಕೇವಲಿಗಳೆಲ್ಲ. ಆಮೇಲೆ ಶ್ರೇಣಿಯನ್ನು ಹತ್ತಲಿಕ್ಕೆ ಸಾಧ್ಯವಿಲ್ಲ ಶ್ರುತ ಕೇವಲಿಗಳು, ಪಂಚಮ ಕಾಲದ ಶ್ರುತ ಕೇವಲಿಗಳು. ಒಂದನೇ ಸನ್ನದವರು ಶ್ರುತ ಕೇವಲಿಗಳಾದರು ಅಂತಂದ್ರೆ ಶ್ರೇಣಿ ಹತ್ತಬಹುದು, ಕ್ಷಪಕ್ ಶ್ರೇಣಿನೂ ಹತ್ತಬಹುದು, ಉಪಶಮ ಶ್ರೇಣಿನೂ ಹತ್ತಬಹುದು. ಶ್ರೇಣಿ ಹತ್ತಲಿಕ್ಕೆ ಮೂರು ಸಹನನಗಳು ಬೇಕು. ಕ್ಷಪಕ ಶ್ರೇಣಿ ಹತ್ತಲಿಕ್ಕೆ ಮೊದಲನೇ ಸಹನನ ಬೇಕು, ಉಪಶಮ ಶ್ರೇಣಿ ಹತ್ತಲಿಕ್ಕೆ ಒಂದನೇದು ನಡೀಬಹುದು, ಎರಡನೇದು ನಡೀಬಹುದು, ಮೂರನೇದು ನಡೀಬಹುದು. ಇನ್ನು ನಾಲ್ಕನೇದಿತ್ತು ಅಂತಂದ್ರೆ ಶ್ರೇಣಿ ಹತ್ತುವುದೇ ಇಲ್ಲ. ನಾಲ್ಕು, ಐದು ಮತ್ತು ಆರು ಈ ಸಹನಗಳಿಂದ ಶ್ರೇಣಿ ಹತ್ತಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪಂಚಮ ಕಾಲದಲ್ಲಿ ಆಗಿ ಹೋಗಿರತಕ್ಕಂತಹ ಭದ್ರಭಾವು ಮೊದಲಾದ ಐದು ಶ್ರುತ ಕೇವಲಿಗಳು ಇವರಿಗೆ ಹೀನ ಸಹನಗಳಿದ್ದು ಕ್ಷಾಯಿಕ ಸಮ್ಯಕ್ ದರ್ಶನ ಇರಲಿಲ್ಲ, ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಇದ್ರು ಅಂತ ಹೇಳಬಹುದು. ಎಲ್ಲ ದ್ವಾದಶಾಂಗದ ಜ್ಞಾನ, ಅಂಗಬಾಹ್ಯ ಅಂಗಪ್ರವಿಷ್ಟ, ಅಂಗಪ್ರವಿಷ್ಟ ಅಂಗಬಾಹ್ಯ ಎರಡರ ಜ್ಞಾನ ಇರ್ತದೆ. ಎರಡು ಸ್ಮರಣ ಶಕ್ತಿ ಒಳ್ಳೇದಿರ್ತದೆ ಕೆಲವೊಬ್ಬರದು. ಅತ್ಯಂತ ಉತ್ಕೃಷ್ಟ ಮೆಮೊರಿ ಪವರ್ ಯಾರಿಗಿರ್ತದೆ ಅಲ್ಲ ಹೀನ ಸಹನಗಳಲ್ಲಿ, ಅವರು ಶ್ರುತ ಕೇವಲಿಗಳಾಗಬಹುದು. ಮೆಮೊರಿ ಪವರ್, ಮೆಮೊರಿ ಕಾರ್ಡ್ ಚಲೋ ಇಲ್ಲ ಅಂತಂದ್ರೆ ನಾವು ಶ್ರುತ ಕೇವಲಿಗಳಾಗಲ್ಲ. ಮೆಮೊರಿ ಕಾರ್ಡ್ಗೆ ಯಾವ ಜ್ಞಾನ ಒಳ್ಳೇದು ಬೇಕು? ಮತಿ ಜ್ಞಾನ. ಅದರೊಳಗೆ ಅವಗ್ರಹ, ಇಹ, ಅವಾಯ್, ಧಾರಣ, ಧಾರಣಾ ಮತಿ ಜ್ಞಾನ ಅಂತಂದ್ರೆ ಮೆಮೊರಿ ಕಾರ್ಡ್ ಅದು, ಅದು ಒಳ್ಳೇದು ಬೇಕು. ಇಲ್ಲಿಯೊಬ್ರು ಶ್ರುತ ಕೇವಲಿಗಳು ಕೂಯ್ದಾರ ನೋಡ್ರಿ. ಎದ್ ನಿಲ್ಲು, ಹೇಳಿ ಹೇಳಿ ಜಲ್ದಿ ಎದ್ ನಿಲ್ಲು. ಶಲ್ಯ ಎಷ್ಟು ಪ್ರಕಾರದ್ದು? ಜೋರಾಗಿ ಹೇಳು. ಶಲ್ಯ ಎಷ್ಟು ಪ್ರಕಾರದ್ದು? ಇದು ಎರಡು. ಅದನ್ನ ಕೆಳಗಿಡ ಹೇಳು. ಶ್ರುತ ಕೇವಲಿಗಳನ್ನು ಎದ್ ನಿಲ್ಲಿಸಿದೆವ. ದ್ರವ್ಯಶಲ್ಯ, ಭಾವಶಲ್ಯ. ದ್ರವ್ಯಶಲ್ಯಕ್ಕೆ ಎಷ್ಟು ಭೇದ? ಯಾವ್ಯಾವು? ಶ್ರುತ ಕೇವಲಿಗಳಿದ್ದಾರೆ, ಎರಡು ಭೇದ. ಕರ್ಮ ದ್ರವ್ಯಶಲ್ಯಕ್ಕೆ ಎಷ್ಟು ಭೇದ? ಎರಡು. ಯಾವ್ಯಾವು? ವೆರಿ ಗುಡ್. ದರ್ಶನ್ ಮೋಹಿನಿಯ ಕರ್ಮ ದ್ರವ್ಯಶಲ್ಯ, ಚಾರಿತ್ರ ಮೋಹಿನಿಯ ಕರ್ಮ ದ್ರವ್ಯಶಲ್ಯ. ನೋ ಕರ್ಮ ದ್ರವ್ಯಶಲ್ಯಕ್ಕೆ ಎಷ್ಟು ಭೇದಗಳು? ಮೂರು. ವೆರಿ ಗುಡ್ ಹೇಳು. ಸಚಿತ್ ನೋ ಕರ್ಮ ದ್ರವ್ಯಶಲ್ಯ, ಅಚಿತ್ ನೋ ಕರ್ಮ ದ್ರವ್ಯಶಲ್ಯ, ಮಿಶ್ರ ನೋ ಕರ್ಮ. ವೆರಿ ಗುಡ್. ಇನ್ನು ಭಾವಶಲ್ಯಗಳಿಗೆ ಎಷ್ಟು ಭೇದ? ಮೂರು ಭೇದ. ಯಾವ್ಯಾವು? ಮಾಯಾ ಭಾವಶಲ್ಯ, ಮಿಥ್ಯಾಭಾವಶಲ್ಯ, ನಿಧಾನ ಭಾವಶಲ್ಯ. ವೆರಿ ಗುಡ್. ನಿಧಾನ ಭಾವಶಲ್ಯಕ್ಕೆ ಎಷ್ಟು ಭೇದಗಳು? ಮೂರು. ಯಾವ್ಯಾವು? ಪ್ರಶಸ್ತ ನಿಧಾನ ಭಾವಶಲ್ಯ, ಅಪ್ರಶಸ್ತ ನಿಧಾನ ಭಾವಶಲ್ಯ, ಮತ್ತೊಂದು ಭೋಗಕೃತ ನಿಧಾನ ಭಾವಶಲ್ಯ. ವೆರಿ ಗುಡ್. ಶ್ರುತ ಕೇವಲಿಗಳು ವರ್ಣನ್ ಬಂದಾಗ ಒಬ್ರು ಯಾರ ಉದಾಹರಣೆ ಬೇಕಲ್ಲ. ಮೆಮ್ರಿ ಕಾರ್ಡ್ ಚಲೋ ಐತಿ. ಇವ್ರ ಮನೆಯವರು ಯಾರು? ಆಚಾರ್ಯ ಶ್ರೀ ಕಡೆ ಕಳಿಸ್ಕೊಡ್ರಿ ಇದನ್ನು ಹುಡುಗನ. ಶ್ರುತ ಕೇವಲಿ ಮಾಡಿಬಿಡ್ತಾರ ಅದನ್ನು. ನಾವು ಸಾಧ್ಯದಷ್ಟ ಶ್ರುತ ಕೇವಲಿ ಮಾಡ್ತೀವಿ ಅರ್ಧ, ಉಳಿದೆಲ್ಲ ಅವರು ಪೂರ್ತಿ ಮಾಡ್ತಾರೆ. ಇವತ್ತ ಬೈಪಾಟ್ ಮಾಡಿರೋದು ಆ ಚಾರ್ಟ್ ಬೆಳಗ್ಗೆ ನಡೀತದೆ ಅಲ್ಲ ಆ ಚಾರ್ಟ್, ಇವತ್ತು 12 ಗಂಟೆಗೆ 15 ನಿಮಿಷದಲ್ಲಿ ಬೈಪಾಟ್ ಮಾಡಿ ತೋರಿಸಿದ್ದ. ಇನ್ನೂ ನೆನಪಿದೆ ನೋಡ್ರಿ, 4 ತಾಸು ಆಯ್ತು. ಇದ್ದಕ್ಕಿದ್ದಂತೆ ಸ್ಮರಣೆ ಇರಬೇಕು. ಈಗ ಬೈಪಾಟ್ ಮಾಡಿ ಇನ್ನೊಂದು ಸ್ವಲ್ಪ ಸಮಯದ ನಂತರ ಬೈಪಾಟ್ ಮಾಡಿ ನಾವು ಹೇಳಬಹುದು, ಆದರೆ 4 ತಾಸು ಕಳೀತು ಅಂದ್ರೆ ಹೇಳಕ್ಕಾಗಲ್ಲ, ಮರಿತದೆ ಅದು. ಮಾಡಿ ತೋರಿಸ್ರಿ ನೋಡೋಣ ನೀವೆಲ್ಲ. ಮಕ್ಕಳಿಗೆ ಪಾಠಶಾಲಾ ಕಲಿಸೋದು ಬಹಳ ಅವಶ್ಯಕ ಇದೆ. ಇಂಥ ವಯಸ್ಸಿನಲ್ಲಿ ಇವೆಲ್ಲ ಬಾಯ್ಪಾಟ ಆದವು ಅಂತಂದ್ರೆ ನಾಳೆ ಹೋಗಿ ಈ ಶಾಸ್ತ್ರದೆಲ್ಲ ಅರ್ಥ ಮಾಡಿ ಹೇಳುವಂತ ಶಕ್ತಿ ಇವರಿಗೆ ಬರ್ತದೆ. ಆಮೇಲೆ ಮಹಾವೀರ ಭಗವಂತರ ಪರಂಪರೆ, ಜ್ಞಾನ ಪರಂಪರೆ, ಕೇವಲ ಜ್ಞಾನ ಪರಂಪರೆ, ಶ್ರುತ ಕೇವಲಿಗಳ ಪರಂಪರೆ ಉಳಿಯಿತು ಅನ್ನೋದು. ಹದಿನೈದು ದಿವಸ ಸುಟ್ಟಿ ಇದೆ ಈಗ, ನಾಳೆಯಿಂದ ಇವತ್ತಿಂದ ನಾಳೆಯಿಂದ ಸುಟ್ಟಿ ಇದೆ. ಒಂದು ಯಾವುದಾದ್ರು ಶಿಬಿರ ಮಾಡ್ರಿ, ಬಹಳ ಒಳ್ಳೆಯದಾಗುತ್ತೆ. ಜ್ಞಾನ ಶಿಬಿರ ಮಕ್ಕಳಿಗೆ ಹೋದ ವರ್ಷ ಮಾಡಿದ್ರಲ್ಲ, ಹೋದ ವರ್ಷ ಯಾರ್ಯಾರು ಶಿಬಿರ ಮಾಡಿದ್ರಿ ಅವರೆಲ್ಲರೂ ಸ್ವಲ್ಪ ಟೀಚರ್ ಯಾರಿದ್ದೀರಲ್ಲ ಕಲಿಸಿದ್ರಿ ಹೋದ ವರ್ಷ, ಅವ್ರಿಗೆಲ್ಲರೂ ಸೂಚನೆ ಮಾಡ್ರಿ, ಅವ್ರದ್ದು ಲಿಸ್ಟ್ ಏನಿದೆ ಅವರಿಗೆಲ್ಲ ಹೇಳಿಕೊಡಿ, ಎಲ್ಲರೂ ಕರ್ಕೊಂಡು ಬರ್ತಾರೆ. ಶಿಬಿರ 15 ದಿವಸದ ಶಿಬಿರದೊಳಗೆ 10 ದಿವಸ ಶಿಬಿರ ಮಾಡಿರಿ ಸಾಕಾಗುತ್ತೆ. ಎಂಟು ದಿವಸದ ಹೋದ ವರ್ಷ ಎಷ್ಟು ದಿವಸದ್ದು ಮಾಡಿದ್ರಿ? ಎಂಟು ದಿವಸದ್ದು ಮಾಡ್ರಿ. ಈ ಶಿಬಿರದಲ್ಲಿ ಏನಾಗಬೇಕು ಅಂತಂದ್ರೆ ಈ 24 ಸ್ಥಾನ, ಈ ಶಲ್ಯದ ಭೇದಗಳು, ಕರ್ಮದ ಭೇದಗಳು ಮಕ್ಕಳಿಗೆಲ್ಲ ಬಾಯ್ಪಾಟ್ ಆಗಬೇಕು. 24 ಸ್ಥಾನದ ಭೇದಗಳು, ಗತಿಯಷ್ಟು, ಇಂದ್ರಿಯಷ್ಟು, ಕಾಯಷ್ಟು, ಗುಣಸ್ಥಾನ ಎಷ್ಟು, ಇನ್ನೊಂದು ಸ್ಟ್ಯಾಂಡಪ್ ಸಂಯಮಗಳೆಷ್ಟು? 7. ಹೇಳು. ಯಥಾಖ್ಯಾತ ಇದನ್ನ ಉಲ್ಟಾ ಹೇಳ್ಬಹುದಾ? ಹಾ ಹೇಳು.
ಯಥಾಖ್ಯಾತ ಸೂಕ್ಷ್ಮ ಸಾಂಪ್ರದಾಯ ಪರಿಹಾರ ಶುದ್ಧಿ ಸೇದೋಪಸ್ಥಾಪನ ಸಾಮಾಯಿಕ ಸೇಮ ಸಂಯಮ ಅಸಂಯಮ.
ನೋಡ್ರಿ ಉಲ್ಟಾ ಹೇಳಿದೆ, ಸೀದಾನು ಹೇಳಿದ, ಉಲ್ಟಾನು ಹೇಳಿದ. ಗುಣಸ್ಥಾನ ಎಷ್ಟು? 14. ಹೇಳು.
ನಿತ್ಯಾತ್ಮ ಸಾಸಾಧನ ಮಿಶ್ರ ಅವಿರತ ದೇಶ ವಿರತ ದೇಶವಿರುತ್ತ ಪ್ರಮತ ವಿರುತ್ತ ಅಪ್ರಮತ ವಿರುತ್ತ ಅಪೂರ್ವ ಕರಣ ಅನುರಚಿತರಣ ಸೂಕ್ಷ್ಮ ಸಾಂಪ್ರದಾಯ ಉಪಶಾಂತ ಮೋಹ ಕ್ಷೀಣ ಮೋಹ ಸಂಯೋಗ ಕೇವಲಿ ಅಯೋಗ.
ವೆರಿ ಗುಡ್. ಗುಣಸ್ಥಾನ ಬೈಪಾಟ್ ಉಲ್ಟಾ ಹೇಳ್ತೀಯ ಈ ಹೆಸರುಗಳನ್ನ ತಪ್ಪು ತಪ್ಪಲು ಹೇಳ ನಾವು ಇದೇವೆ.
ಅಯೋಗ ಕೇವಲಿ
ಸಯೋಗ ಕೇವಲಿ ಕ್ಷೀಣ ಮೋಹ ಉಪಶಾಂತ ಮೋಹ सूक्ष्म संप्राय अनिवृत्तीकरण अपूर्वकरण ಎಲ್ಲಿ ಹೋಗಿ ಮತ್ತೆ ಮ್ಯಾಗ ಹೋದಿ ಏಳನಿದ್ದು ಅಪೂರ್ವಕರಣ ಸರಿ ಇದೆಯಲ್ಲ ಎಂಟನೇದ್ದು ಏಳನೇದ್ದು ಅಪ್ರಮತ್ ವಿರುತ ಪ್ರಮತ್ ವಿರುತ ದೇಶ ವಿರುತ ಅವಿರತ ಸಮ್ಯಕ್ತು ಅವಿರತ ಕೆಳಗೇಳಿ ಮಿಶ್ರ ಸಾಧನ ಮಿಥ್ಯಾತ್ವ ಬುದ್ಧಿ ಹಿಂಗಿರ್ಬೇಕು ನೋಡಿ ಹಿಂಗೂ ಹೇಳಕ್ ಬರಬೇಕು ಹಿಂಗೂ ಹೇಳಕ್ ಬರಬೇಕು ಸಮ್ಯಕ್ತುಗಳು ಎಷ್ಟು ಏಳು ಆರು ಏಳು ಉಪಶಮ ಸಮ್ಯಕ್ ಕ್ಷಾಯಿಕ ಸಮ್ಯಕ್ತ್ವ ಉಲ್ಟಾ ಹೇಳ್ತಿ ಹೇಳ ಕ್ಷಾಯಿಕ ಸಮ್ಯಕ್ತ್ವ ವೇದಕ ಸಮ್ಯಕ್ತ್ವ ಉಪಶಮ ಸಮ್ಯಕ್ತ್ವ ಮಿಶ್ರ ಸಮ್ಯಕ್ತ್ವ ಸಾಧನ ಸಮ್ಯಕ್ತ್ವ ಮಿಥ್ಯಾತ್ವ ಸಮ್ಯಕ್ತ್ವ ಉಲ್ಟಾನು ಹೇಳಿದ್ ನೋಡ್ರಿ ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಟ್ರಿ ಅಂತಂದ್ರೆ ಮುಂದೆ ಏನೂ ಕಾಳಜಿ ಇಲ್ಲ ನಿಮಗೆ. ಸಮಾಧಿ ಮರಣ ಆಗುವಾಗ ಯಾರಾದರೂ ಏನಾದರೂ ಹೇಳೋರು ಬೇಕೋ ಬೇಡ, ಕಿವಿಗಳಿಗೆ ನಮೋಕಾರ ಮಂತ್ರ, ಆತ್ಮತತ್ವದ ಜ್ಞಾನ, ತತ್ವಜ್ಞಾನ ಕೊಡುವವರು, ತತ್ವ ಚರ್ಚೆ ಮಾಡೋರು ಮುಂದೆ ಬೇಕೋ ಬೇಡ. ಸಾಲಿ ಶಿಕ್ಷಣಕ್ಕಿಂತಲೂ ಧಾರ್ಮಿಕ ಶಿಕ್ಷಣ ಹಿತ ಮಾಡೋದಿದೆ ತಂದೆ ತಾಯಿಗಳಿಗೆ. ನಿಮ್ಮ ಮಕ್ಕಳು ನಿಮ್ಮ ಕೈಯ ನಿಮ್ಮ ಕಿವಿಯಲ್ಲಿ ನಮೋಕಾರ ಮಂತ್ರ ಹೇಳಿದ್ರು ಸಾಕು ಮರಣಾಗುವಾಗ, ಸದ್ಗತಿಯಾಗಿ ಬಿಡ್ತೈತಿ, ಸಮಾಧಿ ಮರಣ ಆಗತೈತಿ. ಅದಕ್ಕೇನು ಮಾಡವ್ರ ಶಿಬಿರ ಮಾಡವ್ರಲ್ಲ, ಮತ್ತು ಕಂಟಿನ್ಯೂ ಪಾಠಶಾಲೆ ನಡೆಯುವ ಹಾಗೆ ವ್ಯವಸ್ಥೆ ಮಾಡಿಕೊಳ್ಳಿ. ಪಾಠಶಾಲೆ ಎಂದೂ ಬಂದ್ ಬೀಳಬಾರದು. ನೀವು ಪ್ರೇರಣಾ ಕೊಡ್ರಿ, ಇಲ್ಲಿ ತನಕ ಬಂದು ಅವುಗಳನ್ನ ಬಿಟ್ಟು ಹೋಗ್ರಿ ಪಾಠಶಾಲೆಗೆ. ಮಕ್ಕಳಲ್ಲಿ ಮೆಮ್ರಿ ಕಾರ್ಡ್ ಬಹಳ ಚಲೋ ಇರ್ತೈತಿ ಚಿಕ್ಕ ವಯಸ್ಸಿನಲ್ಲಿ, ಆಮೇಲೆ ಅದು ಉಳಿಲ್ಲ. ಈ ವಯಸ್ಸಿನೊಳಗೆ ಏನು ಬಯಪಾಠ ಆಗ್ತವೋ ನಂತರ ಆಗಂಗಿಲ್ಲ. ಅದಕ್ಕೆ ಇದೇ ವಯಸ್ಸಿನಲ್ಲಿ ಬಾಯ್ಪಾಟ್ ಮಾಡುವಂತಹ ವಿಷಯಗಳನ್ನ ಇದೇ ವಯಸ್ಸಿನಲ್ಲಿ ಎಲ್ಲ ಮಾಡಿಸ್ಬಿಡೋದು. ಆಚಾರ್ಯರಿಗೆ ಚಿಕ್ಕ ವಯಸ್ಸಿನಲ್ಲಿ ಅಷ್ಟಿರುವಾಗ ಹೆಚ್ಚಿಗಡೆ ಕುದ್ದಿದ್ದಾನೆ ನೋಡು ಅಷ್ಟು. ಆಚಾರ್ಯರು ನಮ್ಗೆ ಹೇಳಿದ್ರು, ನಮಗೆ ಮನೆಯಲ್ಲಿ ಕಾಂಪಿಟೇಷನ್ ಮಾಡಿಸ್ತಿರಂತೆ ಅವರಿಗೆ, 5 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಹಿಂಗೆ ಬಕ್ಷಿಸ್ ಇಡೋರು, ಯಾರು ಮೊದಲು ಬಾಯ್ಪಾಟ್ ಮಾಡ್ತಾರೋ ಅವ್ರಿಗೆ ಬಕ್ಷಿಸ್ ಸಿಗೋದು. ಎಲ್ಲರೂ ಬಾಯ್ಪಾಟ್ ಹಾಕವ್ರಲ್ಲ, ಅದರೊಳಗೆ ಆಚಾರ್ಸಿ ಫಸ್ಟ್ ಇರೋರು. ಏನು ಬಾಯ್ಪಾಟ್ ಹಾಕ್ತಿದ್ರು? ಸಹಸ್ರನಾಮ, ಭಕ್ತಾಮರ, ತತ್ವಾರ್ ಸೂತ್ರ. ಈ ವಯಸ್ಸಿನಲ್ಲಿ ತತ್ವಾರ್ ಸೂತ್ರ, ಭಕ್ತಾಮರ, ಸಹಸ್ರನಾಮ ಎಲ್ಲ ಬಾಯ್ಪಾಟ್ ಮಾಡಿಬಿಟ್ಟಿರಂತೆ ಆಚಾರ್ಸಿ. ನೀವು ಏನೇನು ಮಾಡಿದ್ದೀರಿ? ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಅಂಥವ್ರು ಯಾರು ಸಿಗಲಿಲ್ಲ. ತಂದೆ ತಾಯಿಗಳದ ಹೆಚ್ಚು ಭೂಮಿಕಾ ಅತ್ಯಂತ ಮಹತ್ವಪೂರ್ಣ ಇರ್ತದೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗಾಗಿ. ನೀವು ಯಾವ ಥರ ಸಂಸ್ಕಾರ ಕೊಡ್ತೀರಿ ಆ ಸಂಸ್ಕಾರ ಬೆಳೀತದೆ. ಧಾರ್ಮಿಕ ಜ್ಞಾನ ಮಕ್ಕಳಿಗೆ ಬಂತು ಅಂತಂದ್ರೆ ಏನು ಕೆಟ್ಟಿದೇನು ಇಲ್ಲ. ಯಾರಿಗೆ ಲಾಭ ಇದೆ ಅದರಿಂದ? ಅವರಿಗೂ ಇದೆ. ಆದರೆ ನಿಮಗಿದೆ ಅಥವಾ ಇಲ್ಲ? ನಿಮ್ಗೆ ಏನು ಕೆಲಸದಾಗ ಬರ್ತಾರೋ ಅವರು? ನಿಮ್ಗೆ ಶಾಸ್ತ್ರ ಓದಿ ಸ್ವಾಧ್ಯಾಯ ಮಾಡಿಸ್ಬೋದು ಮನೆಯಲ್ಲಿ. ಯಾವುದಾದ್ರೂ ವಿಷಯ ತಿಳಿಲಿಲ್ಲ ಅಂತಂದ್ರೆ ಅದನ್ನ ಡಿಸ್ಕಸ್ ಮಾಡಿ ಹೇಳಬಹುದು. ಮನೆ ಮನೆಗೆ ಶಾಸ್ತ್ರಿಗಳಾಗಬೇಕು. ದಕ್ಷಿಣದಲ್ಲಿ ಒಟ್ಟು ಶಾಸ್ತ್ರಿಗಳು ಇಲ್ಲವೇ ಇಲ್ಲ. ಬುಂದೇಲ್ಖಂಡದಲ್ಲಿ ಮನೆ ಮನೆಗೆ ಶಾಸ್ತ್ರಿಗಳಿದ್ದಾರೆ, ಮನೆ ಮನೆಗೆ ಪ್ರತಿಮಾಧಾರಿಗಳಿದ್ದಾರೆ, ಮನೆ ಮನೆಗೆ ವೃತ್ತಿಕರಿದ್ದಾರೆ. ಮನೆಯವರೆಲ್ಲ ಸಮ್ಯಕ್ ದೃಷ್ಟಿ, ಮಿಥ್ಯಾದೃಷ್ಟಿಗಳು ನೋಡ್ಲಿಕ್ಕೆ ಸಿಗುಲ್ಲ ಅಲ್ಲಿ. ನಿಜವಾದ ದೇವ ಶಾಸ್ತ್ರ ಗುರುಗಳ ಸ್ವರೂಪ ಅರ್ಥ ಮಾಡಿಕೊಂಡು ಪ್ರತಿನಿತ್ಯ ಸ್ವಾಧ್ಯಾಯ ಮಾಡುವಂತವರು ಎಲ್ಲರೂ ಇದ್ದಾರೆ. ಬಸ್ತಿಯಲ್ಲಿ ಎರಡೆರಡು ಸಲ ಸ್ವಾಧ್ಯಾಯ ಆಗುತ್ತೆ, ಎರಡು ಸಲ. ಬೆಳಿಗ್ಗೆ ನಾವು ನೋಡಿದೀವಿ ಕುಂಡಲ್ಪುರ್ ಅಂತಿದೆಯಲ್ಲ ಸಿದ್ಧ ಕ್ಷೇತ್ರ, ಅಲ್ಲಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ದಮೋ ಅಂತ ಸಿಟಿ ಇದೆ, ಜಿಲ್ಲಾ ದಮೋ ಡಿಸ್ಟಿಕ್. ಅಂತಹ ದೊಡ್ಡ ಸಿಟಿಯಲ್ಲಿ ಶ್ರಾವಕರು ಹೇಗಿದ್ದಾರೆ ನೋಡಿ. ಆ ದೊಡ್ಡ ಸಿಟಿಯಲ್ಲಿ ಬೆಳಿಗ್ಗೆ 5 ಗಂಟೆಗೆ ಶಾಸ್ತ್ರ ಸ್ವಾಧ್ಯಾಯ ಮಾಡಲಿಕ್ಕೆ ಶ್ರಾವಕರು ಶ್ರಾವಿಕೆಯರು ಎಲ್ಲರೂ ಬರ್ತಾರೆ. ಸುಮಾರಾಗಿ 300 ಜನಗಳನ್ನು ನಾವು ಡೈಲಿ ನೋಡ್ತಿದ್ದು. ಡೈಲಿ ಬೆಳಿಗ್ಗೆ ಸ್ವಾಧ್ಯಾಯ ನಡೀತಿತ್ತು. ಒಬ್ಬ ಶಾಸ್ತ್ರಿಗಳನ್ನ ಹೇಳುವಂತವರನ್ನ ಇಟ್ಕೊಂಡಿರ್ತಾರೆ. ಎರಡು ಸಲ ನಮಗೆ ಶಾಸ್ತ್ರ ಹೇಳಬೇಕು ಅವರು, ಎಂತವರಿಗೆ ಪಗಾರ ಕೊಟ್ಟು ಇಟ್ಕೊಂಡಿರ್ತಾರೆ ಶಾಸ್ತ್ರ ಹೇಳುವ ಸಲುವಾಗಿ. ಅಂಥ ಮನುಷ್ಯ ಒಬ್ಬ ಶಾಸ್ತ್ರಿ ಊರಲ್ಲಿ ಯಾವುದೇ ದಿವಸ ಇಲ್ಲ ಅಂತಂದ್ರೆ ಆ ದಿವಸ ಶಾಸ್ತ್ರ ಸ್ವಾಧ್ಯಾಯ ನಿಲ್ಲ. ಮನೆ ಮನೆಗೂ ಶಾಸ್ತ್ರ ಸ್ವಾಧ್ಯಾಯ ಮಾಡತಕ್ಕಂತಹ ಶಾಸ್ತ್ರಿಗಳಿದ್ದಾರೆ. ಅಲ್ಲಿ ಒಬ್ಬರಿಲ್ಲ ಅಂತಂದ್ರೆ ಮತ್ತೊಬ್ಬರನ್ನು ಇಟ್ಕೋತಾರೆ. ಅದು ಎಷ್ಟು ಚರ್ಚಾ ಮಾಡ್ತಾರೆ ಅಂತಂದ್ರೆ ತತ್ವ ಚರ್ಚಾ, ಆ ಚತುರ್ಚರ್ಚಾ ಡಿಸ್ಕಸ್ ಮಾಡ್ಕತ್ರು ಅಂತಂದ್ರೆ 1 ಗಂಟೆ ಕಾಲ ಹೇಗೆ ಹೋಗ್ತದೆ ಅನ್ನೋದು ಗೊತ್ತಾಗಲ್ಲ. ಜೈನ ಧರ್ಮದ ತತ್ವಗಳೇ ಇರೋದು ಹಾಗೆ. ಈಗ ನೀವು ಫೌಂಡೇಶನ್ ಹಾಕಿದ್ರಿ ಅಂತಂದ್ರೆ ಮಕ್ಕಳಿಗೆ ಈಗ ಏನ್ ಮಾಡೋದು, ಒಟ್ಟು ಬಾಯ್ಪಾಠ ಮಾಡಿಸೋದು ಒಂದೇ, ಮೆಮ್ರಿ ಕಾರ್ಡ್ ಚಲೋ ಇರೋ ತನಕ. ಆ ಮೆಮ್ರಿ ಕಾರ್ಡ್ನಲ್ಲಿ ಮತ್ತೆ ಬ್ಯಾರೆ ಬ್ಯಾರೇದು ನೀವು ಹಾಕಿದ್ರಿ ಅದ ಉಳಿತೈತಿ, ಇದನ್ನು ಹಾಕಬೇಕು. ನೀವು ಸ್ವತಃ ಅದನ್ನ ಜಿಮ್ಮೆದಾರಿ ತಗೋಬೇಕು. ಎಷ್ಟು ಬಾಯ್ಪಾಠ ಮಾಡಿದೆ, ಏನ್ ಮಾಡಿದೆ, ಇವತ್ತು ಕ್ಲಾಸ್ನಲ್ಲಿ ಏನ್ ಹೇಳಿಕೊಟ್ರು, ಯಾರು ಕಲಿಸಿದ್ರು, ಎಷ್ಟು ಬಾಯ್ಪಾಠ ಅದು, ಇವತ್ತು ನಿನ್ನೆ ಏನ್ ಮಾಡಿದ್ದಿ, ಇವತ್ತೇನ್ ಮಾಡಿದ್ದಿ, ಹಿಂಗೆ ಜಿಮ್ಮೆದಾರಿ ತಗೊಂಡು ಕೇಳಬೇಕು ಮಕ್ಕಳಿಗೆ. ಇದು ಈ ಭೂಮಿಕೆಯಲ್ಲಿ ಇವರು ಬಾಯ್ಪಾಠ ಮಾಡುವಂತಹ ಭೂಮಿಕೆ ಅಂತಂದ್ರೆ ಈಗ ಅವಶ್ಯಕವಾಗಿರತಕ್ಕಂಥದ್ದಿದೆ. ಇದ ಮುಂದೆ ಹೋಗಿ ಇನ್ನು 24 ಸ್ಥಾನ ಎಲ್ಲಾ ಬಾಯ್ಪಾಠ ಭೇದಗಳ ಬಾಯ್ಪಾಠ ಇದಾವ ಅಂದಮೇಲೆ ಇವ್ರಿಗೆ 24 ಸ್ಥಾನ ಹೇಳ್ಕೊಡೋದೇನು ಕಠಿಣ ಆಗುಲ್ಲ. ದೊಡ್ಡವರು ಆದ ನಂತರ ಅರ್ಥವನ್ನು ತಿಳಿದುಕೊಳ್ತಕ್ಕಂಥ ಶಕ್ತಿ ಬರ್ತದೆ. ಚಿಕ್ಕವರಿರುವಾಗ ಬಾಯ್ಪಾಠ ಮಾಡುವ ಶಕ್ತಿ ಇರ್ತದೆ. ಚಿಕ್ಕವರಿಗೆ ಬಾಯ್ಪಾಠ ಜಾಸ್ತಿ ಆಗ್ತದೆ, ದೊಡ್ಡವರಿಗೆ ಬಾಯ್ಪಾಠ ಆಗುಲ್ಲ, ಅರ್ಥವನ್ನು ಜಲ್ದಿ ತಿಳ್ಕೊಳ್ತಾರೆ. ಆದರೆ ಅರ್ಥವನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಮೊದಲು ಭೇದಗಳೆಲ್ಲ ಬಾಯ್ಪಾಠ ಇರಬೇಕಲ್ಲ. ಆ ಭೇದಗಳು ಬಾಯ್ಪಾಠ ಇಲ್ಲ ಅಂತಂದ್ರೆ ಹೇಳೋದೇನು ಗೊತ್ತಾಗಲ್ಲ, ಎಲ್ಲಿಂದ ಏನು ಹೇಳ್ತಾ ಇದ್ದಾರು ಅಂತ, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರು ಗೊತ್ತಾಗಲ್ಲ. ಭೇದಗಳು ಯಾರಿಗೆ ಬಾಯ್ಪಾಠ ಇರ್ತಾವಲ್ಲ ಅವರಿಗೆ ಅರ್ಥ ತಿಳುವಳಿಕೆ ಕೊಡೋದು ಬಹಳ ಸುಲಭ ಇದೆ, ಬಹಳ ಸುಲಭ. ಅದಕ್ಕೆ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥವರಿಗೆ ಯಾವ ಶಕ್ತಿ ಇರ್ತದೆ ಅವರು ದೊಡ್ಡವರಿಗಿರಲ್ಲ, ದೊಡ್ಡವರಿಗಿರತಕ್ಕಂಥದ್ದು ಚಿಕ್ಕವರಿಗಿರಲ್ಲ. ಇವ್ರಿಗೇನು ಅಂತಂದ್ರೆ ಅರ್ಥ ಹೇಳ್ಕೊಡಿ ಅದು ನಿಲ್ಲಂಗಿಲ್ಲ, ಅದು ಏನು ಅನ್ನುವಂಥದ್ದನ್ನು ಅರ್ಥ ಹೇಳಿಕೊಟ್ಟು ಬಾಯ್ಪಾಠ ಮಾಡಿಸಿದ್ರು ನಿಲ್ಲಲ್ಲ. ಅದು ಅಷ್ಟೇ, ಚಿಂತನ ಶಕ್ತಿ ಇಲ್ಲಲ್ಲ. ಚಿಕ್ಕ ವಯಸ್ಸಿನಲ್ಲಿ ಚಿಂತನ ಶಕ್ತಿ ಇರಲ್ಲ, ದೊಡ್ಡ ವಯಸ್ಸಿನಲ್ಲಿ ಚಿಂತನ ಶಕ್ತಿ ಬರ್ತದೆ ಆದರೆ ಸ್ಮರಣ ಶಕ್ತಿ ಇರಲ್ಲ. ಅವು ಎರಡೂ ಬೇಕು. ಅವು ಎರಡೂ ಬೇಕು ಅಂತಂದ್ರೆ ಶುರುವಾತಿನಿಂದ ಸಂಸ್ಕಾರ ಬರಬೇಕು ಚಿಕ್ಕ ವಯಸ್ಸಿನಿಂದ. ರತನ್ ಲಾಲ್ ಬೇನಾಡ ಅಂತ ಹೆಸರು ಕೇಳಿದಿರಲ್ಲ, ಬಾಹುಬಲಿ ಶಿಬಿರದಲ್ಲಿ ಪ್ರತಿ ವರ್ಷ ಬರ್ತಾರೆ. ಎಷ್ಟು ವಿದ್ವಾಂಸರಿದ್ದಾರೆ ಅವರು, ಬಾಹ್ಯದಿಂದ ನೋಡಿದ್ರು ಅವರು ಲಕ್ಷ್ಮೀಪತಿ, ಅಂತರಂಗದಿಂದ ನೋಡಿದ್ರು ಲಕ್ಷ್ಮೀಪತಿ. ಜ್ಞಾನ ಲಕ್ಷ್ಮಿನೂ ಇದೆ, ಧನಲಕ್ಷ್ಮಿನೂ ಇದೆ. ಅವ್ರು ಹೇಳ್ತಾರು ಈ ಜನ ಕೇಳಿದಾಗ ಒಬ್ರು ಯಾರೋ ಕೇಳಿದ್ರಂತ ಅವ್ರಿಗೆ, ನಿಮ್ಗೆ ಎಷ್ಟೊಂದು ಜ್ಞಾನ ಯಾವಾಗಿಂದ ಆಯ್ತು, ನೀವು ಯಾವಾಗಿಂದ ಸ್ವಾಧ್ಯಾಯ ಶುರು ಮಾಡಿದ್ರಿ ಅಂತ ಕೇಳಿದ್ರಂತೆ ಒಬ್ರು. ಅವ್ರೇನ್ ಹೇಳಬೇಕು, ಅವರ ತಂದೆ ತಾಯಿಗಳು ಮನೆಯಲ್ಲಿ ಒಬ್ಬರು ಶಾಸ್ತ್ರಿಗಳನ್ನು ಪಗಾರ ಕೊಟ್ಟು ಇಟ್ಕೊಂಡಿದ್ರಂತೆ ಮಕ್ಕಳಿಗೆ ಕಲಿಸ್ಲಿಕ್ಕೆ, ಒಂದು ಪರಿವಾರದ ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಕಲಿಸೋ ಸಲುವಾಗಿ, ಧಾರ್ಮಿಕ ವಿಷಯವನ್ನು ಅಷ್ಟೇ ಕಲಿಸೋದು ಮತ್ತೇನಿಲ್ಲ, ಮನೆಯಲ್ಲಿ ಒಬ್ಬ ಶಾಸ್ತ್ರಿಯನ್ನು ಇಟ್ಕೊಂಡಿದ್ರಂತೆ. ಆಮೇಲೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಆ ಶಾಸ್ತ್ರಿಗಳು ಎಲ್ಲ ಇವು ಭೇದಗಳನ್ನೆಲ್ಲ ಬಯಪೆಟ್ಟು ಮಾಡಿಸಿದ್ರಂತೆ. ಆಮೇಲೆ ಅರ್ಥವನ್ನ ದೊಡ್ಡವರಾದ ನಂತರ ಹೇಳಿಕೊಡ್ತಾ ಹೋದ್ರು, ಆ ತರ ಕೇಳಿ 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 ತಯಾರಾದ್ರು, ತಂದೆ ತಾಯಿಗಳು ತಯಾರು ಮಾಡಿದ್ರು, ಪ್ರೇರಣೆ ಮಾಡಿದ್ರು, ಅಂತಹ ಒಂದು ವ್ಯವಸ್ಥೆ ಮಾಡಿಕೊಂಡ್ರು ಮನೆಯಲ್ಲಿ. ಆವಾಗಿಷ್ಟು ದೊಡ್ಡ ವಿದ್ವಾಂಸರಾಗಿ ಇವತ್ತು ಸಮಾಜ ಅವರಿಂದ ಎಷ್ಟು ಲಾಭ ಪಡಿತಾ ಇದೆ ಅಂತಂದ್ರೆ, ಎಲ್ಲಿ ಹೋಗ್ತಾರೆ ಅಲ್ಲಿ ಶಿಬಿರ ಮಾಡ್ತಾರೆ, ಶಿಬಿರದಲ್ಲಿ ಎಂಥೆಂಥ ವಿಷಯಗಳನ್ನು ಕೇಳಿದ್ರು ಕೂಡ ಶಾಸ್ತ್ರೋಕ್ತವಾಗಿ ಉತ್ತರ ಕೊಡುವಂತ ಕ್ಯಾಪಾಸಿಟಿ ಅವರಲ್ಲಿ ಇದೆ. ಶ್ರಾವಕರವರು, ಅವರೂ ಶ್ರಾವಕರು, ಎಷ್ಟು ಪರಿಗ್ರಹ, ಎಷ್ಟು ಆಡಂಬರ, 17 ಫ್ಯಾಕ್ಟ್ರಿ ಇದಾವಂತವರು, 17 ಫ್ಯಾಕ್ಟ್ರಿ ಮಾಲೀಕರವರು, ಅದನ್ನೆಲ್ಲ ಈಗ ತ್ಯಾಗ ಮಾಡಿದ್ದಾರೆ ಅವರು, ಎಲ್ಲ ಮಕ್ಕಳಿಗೆ ವಹಿಸಿದ್ದಾರೆ. ಅವರ ಮನೆಯಲ್ಲಿ ಎಲ್ಲರೂ ಕೂಡ ಶಾಸ್ತ್ರಿಗಳೇ ಇದ್ದಾರೆ. ಅವರ ಪತ್ನಿ ನೋಡ್ರಿ ಶಾಸ್ತ್ರಿ, ಅವರ ಮಕ್ಕಳು ಶಾಸ್ತ್ರಿ, ಅವರ ಪರಿವಾರ ಎಲ್ಲಾ ಪರಿವಾರದವರು ಶಿಬಿರ ತಗೊಳ್ಳಿಕ್ಕೆ, ಶಿಬಿರ ಕಲಿಸಲಿಕ್ಕೆ ಆ ಕಡೆ ಕಡೆ ಹೋಗಿರ್ತಾರೆ. ಹೀಗೇನಾದರೂ ಆಗಬೇಕಿಲ್ಲ ದಕ್ಷಿಣದಲ್ಲಿ. ನೀವು ಮಕ್ಕಳನ್ನು ಮುಂದೆ ಮಾಡಿದ್ರಿ, ಒಂದು ಪೀಳಿಗೆ ತಯಾರಾಯಿತು ಅಂತಂದ್ರೆ ಮುಂದಿನ ಪೀಳಿಗೆ ಗಚ್ಚ ತಯಾರಾಗುತ್ತೆ. ಮಂದಿರಕ್ಕೆ ಬರೋದು, ಪೂಜಾ ಮಾಡೋದು, ದರ್ಶನ ಮಾಡೋದು, ದಶಲಕ್ಷಣ ಪರ್ವ ಮಾಡೋದು, ಇವಂತೂ ಅನಾದಿ ಕಾಲದಿಂದ ಎಲ್ಲರೂ ಮಾಡ್ತಾ ಬಂದಿದ್ದಾರೆ. ಇವುದನ್ನು ಮಾಡೋದು ಏನು ಕಠಿಣ ಅಲ್ಲ, ಶತಮಾನಗಳಿಂದ ಈ ಪರಂಪರೆ ನಡ್ಕೊಂಡು ಬಂದಿದೆಯಲ್ಲ, ಅವೇನು ಕಠಿಣ ಇಲ್ಲ. ಶರೀರದಿಂದ, ಕಾಯ ಪ್ರವೃತ್ತಿಯಿಂದ, ಶರೀರ ಪ್ರವೃತ್ತಿಯಿಂದ ಮಾಡತಕ್ಕಂಥ ಧರ್ಮದ ಕ್ರಿಯೆಗಳು ಯಾವಾಗ ಬೇಕಾದ್ರೂ ಮಾಡಬಹುದು, ಆದರೆ ಜ್ಞಾನ ಅತ್ಯಂತ ಮುಖ್ಯ ಇದೆ. ಜ್ಞಾನಕ್ಕಾಗಿ ಶ್ರಮ ಪಡಬೇಕು. ಸ್ವಾಧ್ಯಾಯ, ಪ್ರವಚನ, ತತ್ವ ಚರ್ಚಾ ಅಂತಂದ್ರೆ ಯಾವಾಗಲೂ ಪ್ರಮಾದ ಇಲ್ಲದಂತಹ ಅವಸ್ಥೆ ಇರಬೇಕು. ಅಂದಾಗ ಆತ್ಮಕಲ್ಯಾಣ ಆಗುತ್ತದೆ. ಧರ್ಮ ಆತ್ಮಕಲ್ಯಾಣದ ವಸ್ತು. ಹೋಯ್ತು ಲೈಟ. ಧರ್ಮ ಅಂದರೆ ಏನು? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಇದು ಧರ್ಮ. ಇದು ಆತ್ಮ ಕಲ್ಯಾಣಕಾರಿ ಧರ್ಮ. ಆತ್ಮನಿಗೆ ಶಾಶ್ವತ ಸುಖವನ್ನು ನೀಡುವಂತಹ ಧರ್ಮ. ಈ ಧರ್ಮವನ್ನು ನಾವು ಯಾವುದಕ್ಕಾಗಿ ಮಾಡಬೇಕು ಅಂತಂದ್ರೆ, ಭವಿಷ್ಯದಲ್ಲಿ ನಾವು ಕೂಡ ನಮ್ಮ ಆತ್ಮನನ್ನ ಪರಮಾತ್ಮನ ರೂಪದಲ್ಲಿ ಪರಿವರ್ತನೆ ಮಾಡಿಕೊಂಡು ಭಗವಂತರಾಗೋಣ ಅನ್ನುವಂತಹ ಉದ್ದೇಶದಿಂದ ಮಾಡೋದಿರ್ತದೆ. ಧರ್ಮ ಯಾವುದೋ ಭೌತಿಕ ಸುಖಗಳನ್ನು ಪಡೆಯುವ ಸಾಧನ ಅಲ್ಲ. ಎಷ್ಟು ದಾನ ಮಾಡಿತು ಅಂತಂದ್ರೆ ಅಷ್ಟು ಸಂಪತ್ತಿ ಸಿಗ್ತೈತಿ, ಎಷ್ಟು ಪೂಜಾ ಮಾಡಿತು ಅಂತಂದ್ರೆ ಅಂತಹ ಶರೀರ ಸಿಗ್ತೈತಿ, ಸುಗಂಧ ಶರೀರ ಪ್ರಾಪ್ತಾಯ, ಸುಗಂಧ ಧೂಪಂ ನಿರೂಪಾಮಿತಿ ಸ್ವ, ಇಂಥದ್ದೆಲ್ಲ ಇದು ಏನಿದು, ಇದೆಲ್ಲ ಶಲ್ಯ. ಧರ್ಮದ ಕಾರ್ಯಗಳನ್ನ, ಪೂಜಾ ಕಾರ್ಯಗಳನ್ನ ನಾವು ಯಾವುದಕ್ಕಾಗಿ ಬಳಸಿಕೊಳ್ತಾ ಇದ್ದೀವಿ? ಶರೀರದ ಪ್ರಾಪ್ತಿಗಾಗಿ, ಇಂದ್ರಿಯ ವಿಷಯಗಳ ಪ್ರಾಪ್ತಿಗಾಗಿ, ಪರಿಗ್ರಹಗಳನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ, ಇದಕ್ಕಾಗಿ ನಾವು ಈ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು ಅನರ್ಥ ಇದೆ, ಇದು ಶಲ್ ಇದೆ. ಯಾವ ಶಲ್ ಗೊತ್ತಾ? ಭೋಗಕೃತ ನಿಧಾನ ಶಲ್, ನಿಧಾನ ಶಲ್ ಇದು. ಸುಗಮ್ ಚಕ್ರವರ್ತಿ ಕಥೆ ಕೇಳಿದ್ರಲ್ಲ ಬೆಳಿಗ್ಗೆ, ಏನಾಯ್ತು ಸುಗಮ್ ಚಕ್ರವರ್ತಿದ್ದು? ಅಷ್ಟೆಲ್ಲ ಮುನಿ ಪದಕ್ಕೆ ಹೋಗಿ ಆರನೇ ಗುಣಸ್ಥಾನ ಪಡೆದು ಸಾತಿಶಯ ಪುಣ್ಯವನ್ನು ಗಳಿಸಿ ನಿಧಾನ ಬಂಧವನ್ನು ಮಾಡಿಕೊಂಡಾಗ ಪುನಃ ಕೆಳಗಿನ ಗುಣಸ್ಥಾನಕ್ಕೆ ಬಂದು ನಿಧಾನ ಭೋಗಕೃತ ನಿಧಾನ ಶಲ್ಯವನ್ನು ಮಾಡಿಕೊಂಡು ಎಲ್ಲ ಸತ್ಯಾನಾಶ ಆಯ್ತಲ್ಲ, ಗಳಿಸಿರು ಪುಣ್ಯ. ಏನಾಯ್ತು? ಒಂದೇ ಇಚ್ಛೆ ಒಂದು ಸೇಕಂದಿನಲ್ಲಿ, ನನಗೆ ಯಾರಿಂದ ಅಪಮಾನ ಆಯಿತೋ ಅವರಲ್ಲಿ ಬಹಳ ಶಕ್ತಿ ಇದೆ, ನನ್ನಲ್ಲಿ ಅಷ್ಟು ಶಕ್ತಿ ಇಲ್ಲ. ಆದರೆ ಈ ಶಕ್ತಿಯ ದುರುಪಯೋಗ ಆಯಿತು, ಈ ಶಕ್ತಿಯ ದುರುಪಯೋಗ ಆಯಿತು, ಈ ಶಕ್ತಿಯನ್ನು ಪರಾಜಿತಗೊಳಿಸಲಿಕ್ಕೆ ನನಗೆ ದೊಡ್ಡ ರಾಜನ ಪದ ಸಿಗಲಿ, ಚಕ್ರವರ್ತಿಯಾಗಿ ನಾನು ಹುಟ್ಟಲಿ, ಹುಟ್ಟಿದರೆ ಯಾವುದರ ಫಲದಿಂದ? ಈ ವ್ರತಗಳ ತಪಸ್ಸಿನ ಫಲದಿಂದ ಯಾವ ಪುಣ್ಯ ಕಟ್ಟಿದೆ ಆ ಪುಣ್ಯದ ಫಲ ನನಗೆ ಚಕ್ರವರ್ತಿ ಪದ ಸಿಗಲಿ ಅಂತ ನಿಧಾನ ಬಂದ್ ಮಾಡ್ಕೋತಾನೆ. ನಿಧಾನ ಶಲ್ಯ ಆಯ್ತದು. ಈ ಶಲ್ಯದ ಕಾರಣ ಪರಭವದಲ್ಲಿ ಹೋಗಿ ಆ ಚಕ್ರವರ್ತಿ ಪದ ಸಿಕ್ಕರೂ ಕೂಡ ಪಾಪಾನುಬಂಧಿ ಪುಣ್ಯದ ಫಲದಿಂದ ಹಿತ ಆಗಲಿಲ್ಲ, ದುಃಖ ಆಯ್ತು. ಎಲ್ಲಿ ಹೋದ? ಏಳನೇ ನರಕಕ್ಕೆ. ಅಂದರೆ ಪಾಪಾನುಬಂಧಿ ಪುಣ್ಯ ನಮ್ಮ ಹತ್ತಿರ ಇತ್ತು ಅಂತಂದ್ರೆ ಅದು ವೈರಾಗ್ಯವನ್ನು ಹುಟ್ಟಿಸಲಿಕ್ಕೆ ಬಿಡಲ್ಲ. ಇದು ಕರ್ಮದ ಫಲ. ನಾರಾಯಣ ಪ್ರತಿ ನಾರಾಯಣ ನಿಧಾನ ಬಂಧದಿಂದ ಹುಟ್ಟಿರತಕ್ಕಂಥ ಈ ಚಕ್ರವರ್ತಿಗಳು, ರುದ್ರರು ಮತ್ತು ನಾರದರು, ಇವರೆಲ್ಲ ನಿಯಮದಿಂದ ನರಕಕ್ಕೆ ಹೋಗ್ತಾರೆ. ನರಕಕ್ಕೆ ಯಾಕೆ ಹೋಗ್ತಾರೆ ಅಂತಂದ್ರೆ ನಿಜವಾದ ಧರ್ಮವನ್ನು ಮಾಡಿರಲಿಲ್ಲ ಇವರು. ಎಂಥ ಧರ್ಮ ಮಾಡಿರ್ತಾರೋ, ಸಂಸಾರ ಸುಖದ ಸಲುವಾಗಿ ಧರ್ಮವನ್ನು ಮಾಡಿರ್ತಾರೆ. ಪುಣ್ಯಾನುಬಂಧಿ ಪುಣ್ಯವನ್ನು ಮೊದಲು ಮಾಡಿ ಅದನ್ನು ಪಾಪಾನುಬಂಧಿ ಪುಣ್ಯದಲ್ಲಿ ಕನ್ವರ್ಟ್ ಮಾಡಿ ಪುಣ್ಯವನ್ನೆಲ್ಲ ಹಾಳು ಮಾಡಿಕೊಂಡಿರ್ತಾರೆ. ಆಮೇಲೆ ಆ ಪುಣ್ಯ ದುರ್ಗತಿಗೆ ಕಾರಣ ಆಗ್ತದೆ ಭವಿಷ್ಯದಲ್ಲಿ. ಅದಕ್ಕಾಗಿ ಧರ್ಮ ಯಾವುದರ ಸಾಧನ ಅನ್ನುವುದನ್ನು ಮೊದಲು ಲಕ್ಷ್ಯ ಇಟ್ಕೊಂಡು ಗುರಿಯನ್ನು ಸರಿಯಾಗಿಟ್ಟುಕೊಂಡು ಆತ್ಮಕಲ್ಯಾಣದ ದಾರಿಯನ್ನು ನಡೀತೇವೆ ಅಂತಂದ್ರೆ ಎಲ್ಲೂ ಏನೂ ಕೂಡ ನುಕ್ಸಾನ ಆಗಲ್ಲ. ಕೇವಲಿಗಳ ಭೇದಗಳು: ಮೂಕ ಕೇವಲಿ, ಅನುಬದ್ಧ ಕೇವಲಿ, ಆಮೇಲೆ ಸಮುದ್ಘಾತ ಕೇವಲಿ. ಸಮುದ್ಘಾತ ಕೇವಲಿ ಅಂದರೆ ಸಮುದ್ಘಾತ ಮಾಡಿ ನಿರ್ವಾಣ ಪ್ರಾಪ್ತಿ ಮಾಡಿಕೊಳ್ಳುವವರು. ಸೂಚನೆ: ಮೂಲ ಶರೀರವನ್ನು ಬಿಡದೆ ಆತ್ಮನ ಕೆಲವು ಪ್ರದೇಶಗಳು ಶರೀರದ ಹೊರಗೆ ಹೋಗುವುದನ್ನು ಸಮುದ್ಘಾತವೆನ್ನುತ್ತಾರೆ. ಮೂಲ ಶರೀರ ಸಮುದ್ಘಾತ ಅಂತಂದರೆ ಕೇವಲಿ ಭಗವಂತರು ತಮ್ಮ ಆತ್ಮ ಪ್ರದೇಶಗಳನ್ನು ಹೊರಗೆ ತೆಗಿತಾರೆ. ಆದರೆ ಆತ್ಮ ಶರೀರವನ್ನು ಬಿಟ್ಟು ಸಂಪೂರ್ಣವಾಗಿ ಹೊರಗೆ ಹೋಗಲ್ಲ. ಆತ್ಮ ತಾನು ಮೂಲ ಶರೀರವನ್ನು ಬಿಡದೆ ತಾನು ವಿಸ್ತೃತ ಆಗಬೇಕು, ಹೊರಹೊಮ್ಮಬೇಕು. ಎಲ್ಲಿ ತನಕ? ಮೂರು ಲೋಕದ ತುಂಬ ಎಲ್ಲ ಹಬ್ಬಿಕೊಳ್ಳಬೇಕು ಆತ್ಮಪ್ರದೇಶಗಳು. ಯಾವ ರೀತಿಯಲ್ಲಿ? ದಂಡ, ಕಪಾಟ, ಪ್ರತರ, ಲೋಕಪೂರ್ಣ ರೂಪದಲ್ಲಿ ದಂಡಾಕಾರವಾಗಿ. ಮೊದಲು ದಂಡಾಕಾರವಾಗಿ ಆತ್ಮಪ್ರದೇಶಗಳನ್ನು ತೆಗಿತಾರೆ ಹೊರಗಡೆಗೆ. ಕಂಬದಾಕಾರ, ಗುಂಡು ಕಂಬು, ಆಮೇಲೆ ಕಪಾಟದ ಆಕಾರವಾಗಿ ಮಾಡಿಕೊಳ್ತಾರೆ ಅದನ್ನು. ಕಪಾಟ ಅಂತಂದ್ರೆ ಹಿಗ್ಗಿಸ್ಕೋತಾರೆ ಈ ತರ ಕಪಾಟ. ಆಮೇಲೆ ಪ್ರತರ ಅಂದ್ರೆ ಲೋಕ ಪೂರ್ಣ ಮಾಡಿಕೊಳ್ಳುವುದಕ್ಕಾಗಿ ಅವುಗಳನ್ನ ಎಲ್ಲ ಕಡೆಗೆ ಹಬ್ಬಿಸಿಬಿಡ್ತಾರೆ, ಇದು ಪ್ರತರ. ಆಮೇಲೆ ಮೂರು ಲೋಕದಲ್ಲಿ ತುಂಬಿಸ್ತಾರೆ ಅಪನೇ ತಮ್ಮ ಆತ್ಮ ಪ್ರದೇಶಗಳನ್ನು. ಇದಕ್ಕೆ ಲೋಕಪೂರ್ಣ ಸಮುದ್ಘಾತ ಅಂತಂತಾರೆ. ಈ ರೀತಿ ಕೇವಲಿ ಭಗವಂತರು ನಾಲ್ಕು ಪ್ರಕಾರದ ಸಮುದ್ಘಾತಗಳನ್ನು ಮಾಡ್ತಾರೆ, ದಂಡಾಕಾರ, ಕಪಾಟಾಕಾರ, ಪ್ರತರಾಕಾರ, ಲೋಕಪೂರ್ಣಾಕಾರ. ಆಮೇಲೆ ವಾಪಸ್ ಆ ಆತ್ಮ ಪ್ರದೇಶಗಳನ್ನು ಪುನಃ ಪ್ರತರಾಕಾರದಲ್ಲಿ, ಆಮೇಲೆ ಕಪಾಟಾಕಾರದಲ್ಲಿ, ಆಮೇಲೆ ದಂಡಾಕಾರದಲ್ಲಿ ಮಾಡಿಕೊಂಡು ಆತ್ಮ ಪ್ರದೇಶಗಳನ್ನು ಪುನಃ ಮೂಲ ಶರೀರದಲ್ಲಿ ಸಂಕೋಚ ಮಾಡಿಕೊಳ್ತಾರೆ. ಇದಕ್ಕೆ ಕೇವಲಿ ಸಮುದ್ಘಾತ ಅಂತಾರೆ. ಈ ಕೇವಲಿ ಸಮುದ್ಘಾತ ಎಂಟು ಸಮಯದಲ್ಲಿ ಆಗುತ್ತದೆ. ಮಾಡಿಕೊಳ್ಳುವಾಗ ನಾಲ್ಕು ಸಮಯ, ಸಂಕೋಚ ಮಾಡಿಕೊಳ್ಳುವಾಗ ನಾಲ್ಕು ಸಮಯ, ಏಳು ಸಮಯ. ಶರೀರ ಪ್ರವೇಶಕ್ಕೂ ಒಂದು ಸಮಯ, ಶರೀರ ಪ್ರವೇಶದಲ್ಲಿ ಒಂದು ಸಮಯ, ಎಂಟು ಸಮಯ ಹಿಡಿತದೆ. ಈ ತರ ಇದು ಕೇವಲಿ ಸಮುದ್ಘಾತ. ಕೇವಲಿ ಭಗವಂತರ ಭೇದಗಳನ್ನು ತಿಳಿದುಕೊಂಡ್ರಿ. ಇನ್ನು ಸಮುದ್ಘಾತ ಯಾವುದರ ಉದ್ದೇಶದಿಂದ ಮಾಡ್ತಾರಂತಂದ್ರೆ, ಈ ನಾಲ್ಕು ಅಘಾತಿ ಕರ್ಮಗಳು ಶೇಷ ಉಳಿದಿವೆಲ್ಲ ನಾಶ ಮಾಡುವುದರ ಸಲುವಾಗಿ, ಘಾತಿ ಕರ್ಮಗಳೇನೂ ನಾಶ ಆಗಿವೆ, ಉಳಿದ ಅಘಾತಿ ಕರ್ಮಗಳನ್ನು ಆಯು ಕರ್ಮದ ಸ್ಥಿತಿಯ ಅನುಸಾರವಾಗಿ, ಆಯುವಿನ ಕಾಲ ಎಷ್ಟು ಉಳಿದಿದೆಯಲ್ಲ ಅಷ್ಟೇ ಕಾಲ ಪ್ರಮಾಣ ಮಾಡಿಕೊಳ್ಳುವುದಕ್ಕಾಗಿ, ಉಳಿದ ಕರ್ಮಗಳನ್ನು ಸಮಾನವಾಗಿ ಮಾಡಿಕೊಳ್ಳುವುದಕ್ಕಾಗಿ ಸಮುದ್ಘಾತ ಮಾಡಿಕೊಳ್ತಾರೆ. ಯಾಕೆ ಮಾಡಿಕೊಳ್ತಾರೆ ಅಂತಂದ್ರೆ, ಆಯು ಕರ್ಮ ಕಡಿಮೆ ಇರ್ತದೆ, ಉಳಿದ ಕರ್ಮಗಳ ಕಾಲ ಜಾಸ್ತಿ ಇರ್ತದೆ. ಆಯು ಕರ್ಮ ನಾಶ ಆಯಿತು ಅಂತಂದ್ರೆ ಉಳಿದ ಕರ್ಮಗಳು ಹಾಗೆ ಉಳಿದು ಅಂತಂದ್ರೆ ನಾಶ ಆಗಲಿಲ್ಲ ಅಂತಂದ್ರೆ ಫಲ ಕೊಡವಲ್ಲ. ಅದಕ್ಕಾಗಿ ಹಿಂದೆ ಮುಂದೆ ಇರಬಾರದು, ಆಯು ಕರ್ಮ ನಾಶವಾಗುವ ಕಾಲದಲ್ಲಿ ಸಕಲ ಕರ್ಮಗಳು ನಾಶವಾಗಬೇಕು ಅನ್ನುವ ಉದ್ದೇಶದಿಂದ ಸಮುದ್ಘಾತವನ್ನು ಅವರು ಮಾಡಿಕೊಂಡು ಆಯು ಕರ್ಮದ ಬರಾಬರಿ ಉಳಿದ ಮೂರು ಕರ್ಮಗಳನ್ನು ಮಾಡಿಕೊಂಡು ಬಿಡ್ತಾರೆ. ನಂತರ ಅವರು ಏಕಕಾಲಕ್ಕೆ ಆಯು ಕರ್ಮ ಮುಗಿಯುವಾಗ ಉಳಿದ ಮೂರು ಕರ್ಮಗಳನ್ನು ನಾಶ ಮಾಡಿಕೊಂಡು ಮುಕ್ತಿಯನ್ನು ಪಡಿತಾರೆ. ಈ ತರ ಒಂದು ಸಮುದ್ಘಾತದ ವಿಧಾನ ಇದೆ. ಅಂದರೆ ಯಾವ ಕೇವಲಿಗಳಿಗೆ ಆಯು ಕರ್ಮವನ್ನು ಬಿಟ್ಟು ಉಳಿದ ಕರ್ಮಗಳ ಸ್ಥಿತಿ ಮರ್ಯಾದೆ, ಕಾಲ ಮರ್ಯಾದೆ ಜಾಸ್ತಿ ಇದೆ, ಜಾಸ್ತಿ ಇದ್ದವರು ಮಾತ್ರ ಮಾಡಿಕೊಳ್ತಾರೆ, ಜಾಸ್ತಿ ಯಾರಿಗಿಲ್ಲ, ಆಯು ಕರ್ಮದ ಬರಾಬರ ಸಮಾನವಾಗಿದ್ದು ಅಂತಂದ್ರೆ ಅವರೇನು ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಸಿದ್ಧ ಪರಮೇಷ್ಠಿಗಳು 27ನೇ ಪ್ರಶ್ನೆ, ಯಾರನ್ನು ಸಿದ್ಧ ಪರಮೇಷ್ಠಿಗಳೆನ್ನುತ್ತಾರೆ? ಯಾರನ್ನು ಸಿದ್ಧ ಪರಮೇಷ್ಠಿಗಳೆನ್ನುತ್ತಾರೆ? ದ್ರವ್ಯಕರ್ಮ, ಭಾವಕರ್ಮ ಮತ್ತು ನೋಕರ್ಮರಹಿತರಾಗಿ ಸಿದ್ಧಾಲಯದಲ್ಲಿ ವಿರಾಜಮಾನರಾದವರನ್ನು ಸಿದ್ಧ ಪರಮೇಷ್ಠಿಗಳೆನ್ನುತ್ತಾರೆ. ನಿಖಲ ಪರಮಾತ್ಮ, ಸಿದ್ಧ ಪರಮಾತ್ಮ, ಮುಕ್ತ ಜೀವ, ನಿರಂಜನ, ಜ್ಞಾನ ಶರೀರಿ ಮೊದಲಾದವುಗಳು ಸಿದ್ಧ ಪರಮೇಷ್ಠಿಗಳ ಪರ್ಯಾಯ ಹೆಸರುಗಳು. ಸಿದ್ಧ ಪರಮೇಷ್ಠಿಗಳು ಮೂರು ಕರ್ಮಗಳಿಂದ ರಹಿತರು, ದ್ರವ್ಯಕರ್ಮದಿಂದ, ಭಾವಕರ್ಮದಿಂದ ಮತ್ತು ನೋಕರ್ಮದಿಂದ, ಮೂರು ಕರ್ಮಗಳಿಂದ ರಹಿತರಾಗಿರ್ತಾರೆ. ದ್ರವ್ಯಕರ್ಮ ಅಂದರೆ ಯಾವುವು? ಕರ್ಮಗಳಿಗೆ ಮೂರು ಪ್ರಕಾರ, ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ. ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ಯಾವ್ಯಾವು? ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ಗೊತ್ತದು ಯಾವ್ಯಾವು?
ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ.
ಉಲ್ಟಾ ಹೇಳು.
ನೋಕರ್ಮ, ಭಾವಕರ್ಮ.
ವೆರಿ ಗುಡ್. ಎರಡು ಜಲ್ದಿ ಕೂತ್ಕೋತದೆ ನೋಡಿ. ಆಯ್ತು ಪ್ರಿಂಟ್ ಆಯ್ತದು, ಇನ್ನು ಒಟ್ಟು ಹೋಗಲ್ಲದು, ನಾಳೆ ಕೇಳಿದ್ರು ಇರುತ್ತೆ. ದ್ರವ್ಯಕರ್ಮ ಅಂದರೆ ಜ್ಞಾನಾವರಣಾದಿ ಎಂಟು ಕರ್ಮಗಳು. ಜ್ಞಾನಾವರಣಾದಿ ಎಂಟು ಕರ್ಮಗಳಿಗೆ ದ್ರವ್ಯಕರ್ಮ ಅನ್ನಬೇಕು. ಜ್ಞಾನಾವರಣೀಯ, ದರ್ಶನಾವರಣೀಯ, ಮೋಹನೀಯ, ವೇದನೀಯ, ಆಯು, ನಾಮ, ಗೋತ್ರ, ಅಂತರಾಯ, ಈ ಎಂಟು ಕರ್ಮಗಳ ಸಮುದಾಯಕ್ಕೆ ಯಾವ ಕರ್ಮ ಅನ್ನಬೇಕು? ದ್ರವ್ಯಕರ್ಮ. ಆಮೇಲೆ ಭಾವಕರ್ಮ. ಭಾವಕರ್ಮ ಅಂದರೆ ದ್ರವ್ಯಕರ್ಮದ ಉದಯದ ನಿಮಿತ್ತದಿಂದ ಮತ್ತು ನೋ ಕರ್ಮದ ನಿಮಿತ್ತದಿಂದ ಆತ್ಮನಲ್ಲಿ ಉಂಟಾಗತಕ್ಕಂತಹ ಅಜ್ಞಾನಭಾವ, ಮಿಥ್ಯಾತುಭಾವ, ಕಷಾಯಭಾವ, ರಾಗದ್ವೇಷಾದಿ ಭಾವಗಳಿಗೆ ಭಾವಕರ್ಮ ಅಂತ ಹೇಳ್ತಾರೆ. ಈ ಭಾವಕರ್ಮಗಳ ಅಸ್ತಿತ್ವ ಒಂದನೆಯ ಗುಣಸ್ಥಾನದಿಂದ ಹನ್ನೆರಡನೆಯ ಗುಣಸ್ಥಾನದವರೆಗೆ ಇರ್ತದೆ ಭಾವಕರ್ಮಗಳು. ನಂತರ ಭಾವಕರ್ಮಗಳಿರಲ್ಲ. ಕೇವಲ ಭಗವಂತರಿಗೆ ಭಾವಕರ್ಮಗಳಿಲ್ಲ, ದ್ರವ್ಯಕರ್ಮಗಳಿವೆ, ಆಮೇಲೆ ನೋ ಕರ್ಮ ಇದೆ. ನೋ ಕರ್ಮ ಶರೀರ, ಶರೀರ ನೋ ಕರ್ಮ. ಆಮೇಲೆ ಆಘಾತಿ ಕರ್ಮಗಳು, ಇವು ದ್ರವ್ಯಕರ್ಮ. ಭಾವಕರ್ಮಗಳಿಲ್ಲ. ಭಾವಕರ್ಮಗಳ ಅಸ್ತಿತ್ವ ಯಾವ ಗುಣಸ್ಥಾನದವರೆಗೆ? ಗುಣಸ್ಥಾನ ಒಂದರಿಂದ ಹನ್ನೆರಡುವರೆಗೆ. ಭಾವಕರ್ಮ ಅಂದರೆ ಮಿಥ್ಯಾತುಭಾವ, ಮಿಥ್ಯಾತು ಕರ್ಮದ ಉದಯದಿಂದ ಮತ್ತು ಅನಾಯತನಗಳ ನಿಮಿತ್ತದಿಂದ ಆತ್ಮನಲ್ಲಿ ಉಂಟಾಗತಕ್ಕಂತಹ ಭಾವಗಳಿಗೆ ಭಾವಕರ್ಮ ಅಂತಂತಾರೆ. ಇದು ಮಿಥ್ಯಾತ್ವ ಸಂಬಂಧಿ ಭಾವಕರ್ಮ. ಹಾಗೆಯೇ ಜ್ಞಾನಾವರಣಿ ಕರ್ಮದ ಉದಯದಿಂದ ಅಜ್ಞಾನ ಇರ್ತದೆ, ಅದು ಕೂಡ ಭಾವಕರ್ಮ. ರಾಗದ್ವೇಷಾದಿ ಭಾವಗಳು ಚಾರಿತ್ರ ಮೋಹಿನಿ ಕರ್ಮದ ಉದಯದಲ್ಲಿರ್ತವೆ. ರಾಗಭಾವ, ವೀತರಾಗಭಾವ ಇಲ್ಲದೆ ರಾಗಭಾವ ಇರ್ತದೆ. ಇಂತಹ ರಾಗಭಾವಕ್ಕೂ ಕೂಡ ಭಾವಕರ್ಮ ಅಂತ ಹೇಳ್ತಾರೆ. ಈ ತರ ಸಿದ್ಧ ಪರಮೇಷ್ಠಿಗಳು ಎಷ್ಟು ಕರ್ಮಗಳಿಂದ ರಹಿತರು ಅಂತಂದ್ರೆ, ದ್ರವ್ಯಕರ್ಮ, ಜ್ಞಾನಾವರಣಾದಿ ಯಾವ ಕರ್ಮನೂ ಕೂಡ ಅವರ ಹತ್ತರ ಇಲ್ಲ, ಆದ್ದರಿಂದ ದ್ರವ್ಯಕರ್ಮರಹಿತರು. ಭಾವಕರ್ಮರಹಿತರು ಅಂದರೆ ಮೋಹಿನಿ ಕರ್ಮವೇ ಇಲ್ಲ, ಜ್ಞಾನಾವರಣಿ ಕರ್ಮ ಅದು ಕೂಡ ಇಲ್ಲ ಅಂದ ಮೇಲೆ ಎಲ್ಲಾ ಪ್ರಕಾರದಿಂದ ಭಾವಕರ್ಮದಿಂದ ರಹಿತರಾಗಿದ್ದಾರೆ. ಆಮೇಲೆ ನೋ ಕರ್ಮರಹಿತರು, ಶರೀರ ಅವರಿಗಿಲ್ಲ, ಜ್ಞಾನ ಶರೀರಿ ಅಂತಂದಿದ್ದಾರೆ ಸಿದ್ಧ ಪರಮಿಷ್ಠಿಗಳಿಗೆ. ಆದರೆ ಇಂತಹ ಔದಾರಿಕ ಶರೀರ ಅಂತಕ್ಕಂಥದ್ದು ಅವರಿಗೆ ಇಲ್ಲ. ಆದ್ದರಿಂದ ಮೂರು ಕರ್ಮದಿಂದ ರಹಿತರು. ಸಿದ್ಧ ಪರಮೇಷ್ಠಿಗಳಿಗೆ ಅನೇಕ ಹೆಸರುಗಳಿವೆ. ಒಂದು ನಿಕಲ ಪರಮಾತ್ಮ. ನಿಕಲ ಏನರ್ಥ? ನಿಕಲ, ಕಲ ಅಂದರೆ ಶರೀರ, ನಿ ಅಂದರೆ ನಿರ್ಗತ ರಹಿತ. ನಿ ಅಂದರೆ ನಿರ್ಗತ ರಹಿತ, ಕಲ ಅಂದರೆ ಶರೀರ. ಯಾರು ಔದಾರಿಕ ಮೊದಲಾದ ಶರೀರಗಳಿಂದ ರಹಿತರೋ ಅವರು ನಿಕಲ ಪರಮಾತ್ಮ. ಆದರೆ ಜ್ಞಾನ ಶರೀರದಿಂದ ಸಹಿತರು, ಅವರಲ್ಲಿ ಕೇವಲ ಜ್ಞಾನ ಇದೆ. ಕೇವಲ ಜ್ಞಾನದಿಂದ ಸಹಿತರಿರುವ ಕಾರಣ ಅವರಿಗೆ ಸಶರೀರಿ, ಜ್ಞಾನ ಶರೀರಿ ಅಂತನ್ನಬಹುದು. ಸಿದ್ಧ ಪರಮಾತ್ಮ ಇನ್ನೊಂದು ಅವರಿಗೆ ಹೆಸರು. ಸಿದ್ಧ, ಸಿದ್ಧ ಅಂದರೆ ಸಿದ್ಧ, ಎಲ್ಲಾ ಪ್ರಕಾರದಿಂದಲೂ ಸಿದ್ಧಿಯನ್ನ ಪಡೆದಿರುವಂತಹ ಆತ್ಮ. ಎಲ್ಲಾ ಕಾರ್ಯಗಳು ಸಿದ್ಧವಾಗಿವೆ, ಇನ್ನು ಮಾಡುವಂಥದ್ದು ಯಾವುದು ಕೂಡ ಉಳಿದಿಲ್ಲ, ಆದ್ದರಿಂದ ಸಿದ್ಧ. ಸಿದ್ಧಾದರು, ಸಂಪನ್ನಾದರು, ಯಾವುದೂ ಕಾರ್ಯವು ಮಾಡುವಂಥದ್ದು ಉಳಿದಿಲ್ಲ, ಎಲ್ಲಾ ಕಾರ್ಯಗಳು ಸಿದ್ಧವಾದವು. ಎಂಥೆಂಥ ಕಾರ್ಯಗಳು? ತಪಸ್ಸಿನ ಕಾರ್ಯಗಳು, ಸಂಸಾರದ ಎಲ್ಲಾ ಕಾರ್ಯಗಳು, ಎಲ್ಲ ಸಿದ್ಧ. ಮುಕ್ತ ಜೀವ, ಮುಕ್ತ ಯಾಕಂದ್ರು ಈ ಮೂರು ಕರ್ಮಗಳಿಂದ ಮುಕ್ತರಾಗಿರುವ ಕಾರಣ ಮುಕ್ತ ಜೀವ. ದ್ರವ್ಯಕರ್ಮ, ನೋಕರ್ಮ, ಭಾವಕರ್ಮ. ಆಮೇಲೆ ನಿರಂಜನ ಯಾಕಂದ್ರು, ನಿರಂಜನ ಅಂದ್ರೆ ಏನರ್ಥ? ನಿರ್ರಹಿತ. ಅಂಜನ ಅಂದರೆ ಪಾಪ ಮಲ, ಅಂಜನ್ ಅಂದ್ರೆ ಮಲ, ನಿರ್ ಅಂದ್ರೆ ರಹಿತ, ಮಲದಿಂದ ರಹಿತ. ಯಾವ ಮಲ? ಕರ್ಮ ಮಲದಿಂದ ಯಾರು ರಹಿತರೋ ಅವರು ನಿರಂಜನರು. ಸಿದ್ಧ ಪರಮೇಶ್ವರಿಗಳ ಹೆಸರು ನಿರಂಜನ. ನಿರಂಜನ ನಿರಾಕಾರ ಅಂತ ಕೊಟ್ಟಿಲ್ಲ ನೋಡ್ರಿ, ಅಲ್ಲಿ ಕೊಟ್ಟಿದ್ದಾರೇನು? ಸಿದ್ಧ ಪರಮೇಶ್ವರಿಗಳಿಗೆ ಆಕಾರ ಇದೆ, ಪೂರ್ವ ಶರೀರದ ಆಕಾರ ಅವರ ಆಕಾರ, ಅದಕ್ಕಾಗಿ ನಿರಾಕಾರ ಅಂತ ಕೊಡಲಿಲ್ಲ. ಸಿದ್ಧ ಪರಮೇಶ್ವರಿಗಳ ಹೆಸರು ಸಾಕಾರ, ನಿರಾಕಾರ ಅಲ್ಲ. ಜ್ಞಾನ ಶರೀರ ಮೊದಲಾದವು ಇವರಿಗೆ ಇರುವಂತಹ ಪರ್ಯಾಯವಾಚಿ ಹೆಸರುಗಳು. ಸಿದ್ಧ ಪರಮೇಶ್ವರಿಗಳ ಮೂಲ ಗುಣಗಳು ಯಾವುವು? 28ನೇ ಕ್ವಶನ್. ಸಿದ್ಧ ಪರಮೇಶ್ವರಿಗಳ ಮೂಲ ಗುಣಗಳು ಯಾವುವು? ಸಿದ್ಧ ಪರಮೇಶ್ವರಿಗಳು 8 ಕರ್ಮಗಳನ್ನು ಕ್ಷಯಗೊಳಿಸಿದಾಗ ಈ ಕೆಳಗಿನ 8 ಮೂಲ ಗುಣಗಳು ಪ್ರಕಟವಾಗುತ್ತವೆ. ಜ್ಞಾನಾವರಣ ಕರ್ಮದ ಅಭಾವದಲ್ಲಿ ಅನಂತ ಜ್ಞಾನಗುಣ, ಅನಂತ ಜ್ಞಾನಗುಣವನ್ನು ಘಾತ ಮಾಡಿ ಇಟ್ಟಿರತಕ್ಕಂಥ ಕರ್ಮ ಯಾವುದು? ಜ್ಞಾನಾವರಣಿ ಕರ್ಮ. ಮತಿ ಜ್ಞಾನಾವರಣೀಯ ಕರ್ಮ ಮತಿ ಜ್ಞಾನವನ್ನು, ಶ್ರುತ ಜ್ಞಾನಾವರಣಿ ಕರ್ಮ ಶ್ರುತ ಜ್ಞಾನವನ್ನು, ಅವಧಿ ಜ್ಞಾನಾವರಣಿ ಕರ್ಮ ಅವಧಿ ಜ್ಞಾನವನ್ನು ನಾಶ ಮಾಡುತ್ತೆ. ಮನಃಪರಿ ಜ್ಞಾನಾವರಣಿ ಕರ್ಮ ಮನಃಪರಿ ಜ್ಞಾನವನ್ನು ನಾಶ ಮಾಡುತ್ತದೆ. ಕೇವಲ ಜ್ಞಾನಾವರಣಿ ಕರ್ಮ ಕೇವಲ ಜ್ಞಾನವನ್ನು ನಾಶ ಮಾಡುತ್ತೆ. ಈ ತರ 5 ಜ್ಞಾನಗಳನ್ನು ನಾಶ ಮಾಡುವಂಥ 5 ಪ್ರಕಾರದ ಕರ್ಮಗಳಿವೆ. ಅದಕ್ಕಾಗಿ ಆತ್ಮನ ಶಕ್ತಿ 5 ಪ್ರಕಾರದಿಂದ ನಾಶವಾಗಿ ಆ ಜ್ಞಾನ ಶಕ್ತಿ ಇಲ್ಲದಂತೆ ಆಗಿಬಿಡುತ್ತೆ. ಆದರೂ ಕೂಡ ಸಂಪೂರ್ಣ ನಾಶ ಆಗುಲ್ಲ, ಆಂಶಿಕವಾಗಿ ಉಳಿದೇ ಉಳಿದಿರುತ್ತದೆ. ನಿಗೋಧ ಅವಸ್ಥೆಯಲ್ಲಿ ಇರುವಂತಹ ನಿಗೋಧಿ ಜೀವಿಗೂ ಕೂಡ 2 ಜ್ಞಾನ ಇದೆ, ಮತಿ ಜ್ಞಾನ ಮತ್ತು ಶ್ರುತ ಜ್ಞಾನ. ಅಂದರೆ ಕುಮತಿ ಮತ್ತು ಕುಶ್ರುತಿ ಇರ್ತದೆ, ಅಷ್ಟಾದರೂ ಇದ್ದೇ ಇರ್ತದೆ, ಅಲ್ಪ ಇರ್ತದೆ ಆದರೆ ಇರ್ತದೆ. ಅದು ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ನಾಶ ಆಯಿತು ಅಂತಂದರೆ ಆತ್ಮ ಪುದ್ಗಲ ಆಗಬಹುದು, ಜಡ ಆಗಬಹುದು, ತನ್ನ ಚೇತನ ಅವಸ್ಥೆಯನ್ನು ಬಿಟ್ಟು ಅಚೇತನ ಆಗಬಹುದು, ಆದರೆ ಆಗಲಿಕ್ಕೆ ಹಾಗೆ ಸಾಧ್ಯವಿಲ್ಲ. ಜ್ಞಾನಾವರಣದ ಕರ್ಮದ ಅಭಾವದಲ್ಲಿ ಅನಂತ ಜ್ಞಾನ, ದರ್ಶನಾವರಣ ಕರ್ಮದ ಅಭಾವದಲ್ಲಿ ಅನಂತ ದರ್ಶನ, ಮೋಹಿನಿ ಕರ್ಮದ ಅಭಾವದಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ ಇಲ್ಲಿ, ಕ್ಷಾಯಿಕ ಸಮ್ಯಕ್ತ್ವ ಮತ್ತು ಅನಂತ ಸುಖ. ಸಮ್ಯಕ್ತ್ವ ಯಾವುದು? ಕ್ಷಾಯಿಕ. ಮತ್ತು ಚಾರಿತ್ರ ಮೋಹಿನಿಯ ನಾಶವಾಗುವುದರಿಂದ ಅನಂತ ಸುಖ, ದರ್ಶನ ಮೋಹಿನಿಯ ನಾಶವಾಗುವುದರಿಂದ ಕ್ಷಾಯಿಕ ಸಮ್ಯಕ್ತ್ವ, ಚಾರಿತ್ರ ಮೋಹಿನಿಯ ನಾಶವಾಗುವುದರಿಂದ ಅನಂತ ಸುಖ. ಅಂದರೆ ಆತ್ಮನಲ್ಲಿ ಅನಂತ ಸುಖ ಏನು ಪ್ರಕಟ ಆಗ್ತದೆ ಅದು ಯಾವ ಕರ್ಮವನ್ನು ನಾಶ ಮಾಡಿದಾಗ? ಚಾರಿತ್ರ ಮೋಹಿನಿಯ ಅಂದರೆ ಕ್ರೋಧ ಮಾನ ಮಾಯಾ ಲೋಭ ನೋಕಶಾಯಿಗಳು, ಹಾಸ್ಯ ರತಿ ಅರತಿ ಶೋಕ ಭಯ ಸ್ತ್ರೀವೇದ ಪುರುಷವೇದ ನಪುಸಕವೇದ. ಯಾವ್ಯಾವು ಸ್ತ್ರೀವೇದ ಪುರುಷ? ವೆರಿ ಗುಡ್. ಮತ್ತ ಅನಂತ ಅನುಬಂಧಿ ಇವೆಲ್ಲ ಗೊತ್ತಿದ್ದವು? ಹಾ ಹೇಳ.
25
5 ಪ್ರಕಾರ ಅನಂತ ಅನುಬಂಧಿ ಕ್ರೋಧ ಮಾನ ಮಾಯಾ ಲೋಭ ಸಂಚಲನ ಕ್ರೋಧ
ಕ್ರೋಧ ಮಾನ ಮಾಯಾ ಲೋಭ ಕಷಾಯಗಳು 9 ಹಾಸ್ಯ ರತಿ ಅರತಿ ಶೋಕ ಭಯ ಜಿಗುಪ್ಸ
ವೆರಿ ಗುಡ್. ಬಾಯ್ಪಾಟ್ ಇದ್ದದನ್ನ ಹೇಳಿದ್ದಕ್ಕೆಷ್ಟು ಸುಖ ಸಿಗ್ತೈತಿ ಅವರಿಗೆ, ಇನ್ನು ಅವ್ರಿಗೆ ಬಾಯ್ಪಾಟ್ ಆಗಿ ಅದನ್ನ ನಾಶ ಮಾಡಿಕೊಂಡ್ರೆ ಎಷ್ಟು ಸಿಗೋದು? ಅನಂತ ಸುಖ ಸಿಗ್ತೈತಿ. ಅಂತರಾಯ ಕರ್ಮವನ್ನು ನಾಶ ಮಾಡು ಅಭಾವ, ಅಂತರಾಯ ಕರ್ಮದ ಅಭಾವದಲ್ಲಿ ಅನಂತ ಬಲ, ವೇದನೀಯ ಕರ್ಮದ ಅಭಾವದಲ್ಲಿ ಅವ್ಯಾಭಾದತ್ವ, ಆಯು ಕರ್ಮದ ಅಭಾವದಲ್ಲಿ ಅವಗಾಹನತ್ವ, ನಾಮಕರ್ಮದ ಅಭಾವದಲ್ಲಿ ಸೂಕ್ಷ್ಮತ್ವ, ಗೋತ್ರ ಕರ್ಮದ ಅಭಾವದಲ್ಲಿ ಅಗುರು ಲಘುತ್ವ, ಇವು ಗುಣಗಳು, ಎಂಟು ಗುಣಗಳು ಸಿದ್ಧ ಪರಮೇಷ್ಠಿಗಳಿಗೆ ಪ್ರಾಪ್ತವಾಗುತ್ತವೆ. ಇದರಿಂದ ಏನು ಗೊತ್ತಾಗ್ತದೆ ಅಂತಂದ್ರೆ, ಶ್ರಾವಕರು ಕೂಡ ಎಂಟು ಮೂಲ ಗುಣಗಳ ವೃತ್ತಿಗಳು, ಅಷ್ಟು ಮೂಲ ಗುಣ ಅವಿರತ ಸಮ್ಯಕ್ ದೃಷ್ಟಿ. ಶ್ರಾವಕರು ಪಾಕ್ಷಿಕ ಶ್ರಾವಕರಿಗೆ ಇರುವಂತಹ ವೃತ್ತಗಳೆಷ್ಟು? ಎಂಟು. ಎಂಟು ವೃತ್ತಗಳೇ ಮೂಲ ಗುಣಗಳು, ಅಷ್ಟ ಮೂಲ ಗುಣಗಳು ಅಂತ ಕರಿತೀರಿ ಅದಕ್ಕೆ. ಅವು ಯಾವ್ಯಾವು? ಐದು ಅಣುವೃತ, ಮೂರು ಗುಣವೃತ್ತ, ಮೂರು ಮಕಾರ, ಮದ್ಯ ಮಾಂಸ ಮಧು ತ್ಯಾಗ, ಸ್ಥೂಲ ಅಹಿಂಸಾನುವೃತ, ಸ್ಥೂಲ ಸತ್ಯಾನುವೃತ, ಸ್ಥೂಲ ಅಚೌರ್ಯಾನುವೃತ, ಸ್ಥೂಲ ಬ್ರಹ್ಮಚರ್ಯಾನುವೃತ, ಸ್ಥೂಲ ಪರಿಗ್ರಹ ಪ್ರಮಾಣಾನುವೃತ. ಇವು ಎಂಟು ಶ್ರಾವಕರಿಗಿರತಕ್ಕಂಥ ಮೂಲ ಗುಣಗಳು. ಇಲ್ಲಿಂದ ಧರ್ಮದ ಯಾತ್ರೆ ಶುರು ಆಗುತ್ತೆ. ಧರ್ಮದ ಮೊದಲನೇ ಮೆಟ್ಟಲು ಯಾವುದು? ಎಂಟು ಮೂಲ ಗುಣ. ಮತ್ತು ಧರ್ಮದ ಅಂತಿಮ ಮೆಟ್ಟಲು ಯಾವುದು? ಅದು ಎಂಟು ಮೂಲ ಗುಣ. ಎಂಟರಿಂದ ಸ್ಟಾರ್ಟ್ ಮಾಡಿ ಎಂಟರ ಮೇಲೆ ಮುಕ್ತಾಯ ಆಗುತ್ತದೆ. ಎಂಟರಿಂದ ಎಂಟರ ಪ್ರಾಪ್ತಿ, ಮಧ್ಯದಲ್ಲಿ ನೆಂಟರ ಪ್ರಾಪ್ತಿ. ಎಂಟು ಮೂಲ ಗುಣಗಳಿಂದ ನಮ್ಮ ಧರ್ಮ ಪ್ರಾರಂಭ ಆಗ್ತದೆ, ಜೈನ ಧರ್ಮ. ಮತ್ತು ಎಂಟು ಗುಣಗಳನ್ನು ಪಡೆದುಕೊಂಡ ನಂತರ ನಾವು ಸಿದ್ಧ ಪರಮೇಷ್ಠಿಗಳಾಗ್ತೇವೆ. ಎಂಟು ಮೂಲ ಗುಣಗಳನ್ನು ಪಡೆದುಕೊಂಡಿತ್ತು ಅಂತಂದ್ರೆ ಇನ್ನು ಯಾವುದು ಪಡೆದುಕೊಳ್ಳತಕ್ಕಂಥದ್ದು ಜಗತ್ತಿನಲ್ಲಿ ಉಳಿಯಲಿಲ್ಲ. ಅದೇ ಕೊನೆಯ ಧರ್ಮ. ಆತ್ಮ ಶುದ್ಧ ಆಯಿತು ಅಂತಂದ್ರೆ ಮುಗಿಯಿತು, ಅಶುದ್ಧ ಅವಸ್ಥೆಗೆ ಮರಳಿ ಬರೋಲ್ಲ. ಏನ್ ಬರ್ತದೆ? ಒಂದು ಆತ್ಮ ಪರಮಾತ್ಮನಾಯಿತು ಅಂತಂದ್ರೆ ಮತ್ತೆ ಸಂಸಾರಕ್ಕೆ ಬರಬಹುದೇನು? ಇಲ್ಲ. ಯಾಕೆ ಬರುವುದಿಲ್ಲ? ಮರಳಿ ಸಂಸಾರಕ್ಕೆ ಯಾಕೆ ಬರುವುದಿಲ್ಲ? ಕರ್ಮಗಳನ್ನು ನಾಶ ಮಾಡಿಕೊಂಡಿದ್ದಾನೆ. ಸಂಸಾರಕ್ಕೆ ಪುನಃ ಬರಬೇಕು ಅಂತಂದ್ರೆ ಪುನಃ ಕರ್ಮಗಳನ್ನು ಬಂಧಿಸಿಕೊಳ್ಳಬೇಕು. ಆಯು ಕರ್ಮ ಕಟ್ಟಬೇಕು, ನಾಮಕರ್ಮ ಕಟ್ಟಬೇಕು, ಜ್ಞಾನವರ್ಣಿ ಕರ್ಮ ಕಟ್ಟಬೇಕು. ಆಮೇಲೆ ಈ ಏಳು ಕರ್ಮಗಳು ಕಟ್ಟಬೇಕು ಅಂತಂದ್ರೆ ಮೋಹಿನಿ ಕರ್ಮ ಮೊದಲು ಉದಯದಾಗಬೇಕು. ಮೋಹಿನಿ ಕರ್ಮ ಉದಯದಲ್ಲಿ ಇಲ್ಲ, ಉಳಿದ ಕರ್ಮಗಳು ಕಟ್ಟಾಕ ಸಾಧ್ಯ ಇಲ್ಲ. ಆದ್ದರಿಂದ ಆತ್ಮ ಮರಳಿ ಪುನಃ ಸಂಸಾರ ಅವಸ್ಥೆಯನ್ನು ಹೊಂದಿಲ್ಲ. ಹಾಲಿನಿಂದ ತುಪ್ಪ ಹೊರಬಂತು, ಮತ್ತೆ ತುಪ್ಪನ್ನ ಹಾಲಿನ ಅವಸ್ಥೆಗೆ ಕೊಂಡೊಯ್ಯಬಹುದೇನು? ಇಲ್ಲ. ಯಾಕೆ ಇಲ್ಲ? ತುಪ್ಪಿಗೆ ಹೇಳೋದು, ಹೇ ತುಪ್ಪ, ಈಗ ನಾವು ಹೇಳಿದ್ದಕ್ಕೆ ತುಪ್ಪ ಆಗಿದೆ, ಹಾಲಿದ್ದಿ ಮೊದ್ಲ, ಈಗ ಪುನಃ ಹಾಲಾಗು. ತುಪ್ಪ ಹಾಲಾಗಬಹುದೇನು? ಹಾಲನ್ನು ತುಪ್ಪ ಮಾಡತಕ್ಕ, ತುಪ್ಪನ್ನು ಹಾಲು ಮಾಡತಕ್ಕಂತ ಯಾವುದಾದ್ರೂ ಉಪಾಯ ಇದೆ? ಯಾವುದಾದ್ರೂ ಉಪಾಯ ಇದೇನು? ಯಾವುದೂ ಇಲ್ಲ, ಯಾವುದೂ ಉಪಾಯ ಇಲ್ಲ. ಕೊನೆಯ ಪ್ರಶ್ನೆ, ಈ ಪಾಠದ ಅಂತಿಮ ಪ್ರಶ್ನೆ. ಅರ್ಹಂತ ಪರಮೇಷ್ಠಿಗಳಿಗೆ ಸಿದ್ಧ ಪರಮೇಷ್ಠಿಗಳಿಗಿಂತಲೂ ಮೊದಲು ನಮಸ್ಕರಿಸಲು ಕಾರಣವೇನು? ಸುಲಭಿದೆ ಕ್ವಶನ್. ಅರ್ಹಂತ ಪರಮೇಷ್ಠಿಗಳ ದಿವ್ಯಧ್ವನಿಯು ದಿವ್ಯಧ್ವನಿಯ ಮೂಲಕ ನಮಗೆ ಸಿದ್ಧರ ಜ್ಞಾನವಾಗುತ್ತದೆ ಹಾಗೂ ಮೋಕ್ಷ ಮಾರ್ಗದ ಉಪದೇಶವಾಗುತ್ತದೆ. ಆದ್ದರಿಂದ ಅರ್ಹಂತರಿಂದ ನಮಗೆ ತುಂಬಾ ಉಪಕಾರವಿದೆ. ಆದ್ದರಿಂದ ಅರಿಹಂತರಿಗೆ ಮೊದಲು ನಮಸ್ಕರಿಸಲಾಗಿದೆ. ಸಿದ್ಧರಿದ್ದಾರೆ, ಮೋಕ್ಷ ಇದೆ, ಆತ್ಮ ಸ್ವತಂತ್ರನಾಗಬಹುದು, ಸಂಸಾರದ ಬಂಧನಗಳಿಂದ ಪಾರಾಗಬಹುದು, ಅನಂತ ಶಾಶ್ವತ ಸುಖವನ್ನು ಪಡೆಯಬಹುದು ಅನ್ನುವಂಥದ್ದನ್ನು ಯಾರು ತಿಳಿಸಿಕೊಟ್ರು? ಅರಿಹಂತ ಪರಮೇಷ್ಠಿಗಳು ತಿಳಿಸಿಕೊಟ್ರು. ಅರಿಹಂತ ಪರಮೇಷ್ಠಿಗಳು ಸಿದ್ಧ ಪರಮೇಷ್ಠಿಗಳಕ್ಕಿಂತ ಶ್ರೇಷ್ಠರು. ಸಿದ್ಧ ಪರಮೇಷ್ಠಿಗಳು ನಮಗೆ ಒಂದು ಅಕ್ಷರವನ್ನೂ ಕಲಿಸಿಲ್ಲ, ಬೋಧನೆ ಮಾಡಿಲ್ಲ, ತಿಳಿಸಿಕೊಟ್ಟಿಲ್ಲ. ಆದರೆ ಅರ್ಹಂತ ಪರಮೇಷ್ಠಿಗಳು ದಿವ್ಯಧ್ವನಿಯ ಮೂಲಕ ಸಿದ್ಧರಂದ್ರೆ ಯಾರು, ಮೋಕ್ಷ ಅಂದರೆ ಏನು, ಅದನ್ನು ಹೇಗೆ ಪ್ರಾಪ್ತ ಮಾಡಿಕೊಳ್ಳಬೇಕು, ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅರ್ಹಂತರು ನಮ್ಮ ಮೇಲೆ ಒಳ್ಳೆಯ ಉಪಕಾರಿಗಳು, ಉಪಕಾರಿ ಪರಮಾತ್ಮರು. ಆ ಕಾರಣದಿಂದ ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಸ್ವಾರ್ಥ ದೃಷ್ಟಿಯಿಂದ ನಾವು ಮೊದಲು ಅರ್ಹಂತ ಪರಮೇಷ್ಠಿಗಳಿಗೆ ನಮಸ್ಕಾರ ಮಾಡಿದ್ದೇವೆ. ನಮೋಕಾರ ಮಂತ್ರದಲ್ಲಿ ಮೊದಲನೇ ಪದ ಯಾವುದು? ನಮೋ ಅರಿಹಂತಾನಂ, ಅರಿಹಂತರಿಗೆ ನಮಸ್ಕಾರ. ದೊಡ್ಡವರು ಯಾರು? ಸಿದ್ಧ ಪರಮೇಷ್ಠಿಗಳು. ಸಣ್ಣ ಪರಮಾತ್ಮ ಯಾರು? ಅರಿಹಂತ ಪರಮೇಷ್ಠಿಗಳು. ಗುರುಗಳು ಎಷ್ಟು ಜನ ನಮೋಕಾರ ಮಂತ್ರದಲ್ಲಿ? ಮೂರು ಜನ. ಆಚಾರ್ಯ ಪರಮೇಷ್ಠಿಗಳು, ಉಪಾಧ್ಯಾಯ ಪರಮೇಷ್ಠಿಗಳು, ಸಾಧು ಪರಮೇಷ್ಠಿ. ಮೂರು ಪದದಲ್ಲಿ ಗುರುಗಳಿದ್ದಾರೆ, ಎರಡು ಪದದಲ್ಲಿ ಭಗವಂತರಿದ್ದಾರೆ. ಆ ಭಗವಂತರಲ್ಲಿ ಒಬ್ಬರು ದೊಡ್ಡವರಿದ್ದಾರೆ, ಒಬ್ಬರು ಸಣ್ಣವರಿದ್ದಾರೆ, ಚಿಕ್ಕವರಿದ್ದಾರೆ. ಯಾವ ಪರಮಾತ್ಮನಿಗೆ ನಮಸ್ಕಾರ ಮಾಡಿದರೂ ಸಂಸಾರಿ ಜೀವಿಗಳು? ಅರಿಹಂತರಿಗೆ. ಚಿಕ್ಕವರಿಗೋ ದೊಡ್ಡವರಿಗೋ ಹಂಗೆ ಯಾಕೆ ಮಾಡಿದರು? ತಮ್ಮ ಸ್ವಾರ್ಥ ಸಿದ್ಧ ಆಗಿದೆ, ಸ್ವಾರ್ಥ ಸಿದ್ಧ ಆಗಿದೆ ಆ ದೃಷ್ಟಿಯಿಂದ ಮಾಡಿದರು. ಸ್ವಾರ್ಥಿಗಳಲ್ಲ. ಡೈರೆಕ್ಟ್ ಆಗಿ ಮಹಾರಾಜರ ಹತ್ರ ಹೋಗಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಭಯಾಜಿಗಳ ಹತ್ರ ಹಿಡಿಯೋದಿಲ್ಲ ಅವ್ರನ್ನ. ಭಯಾಜಿ ಜೈ ಜಿನೇಂದ್ರ ಅನ್ನೋದು ಅದು ಹಿಡಿಯೋದವ್ರನ್ನ, ಏನಾರು ಕೇಳೋದು ಅವರಿಂದ ಕೆಲಸ ಮಾಡಿಕೊಂಡು ಅವರಿಗೆ ಮೊದಲು ಜೈ ಜಿನೇಂದ್ರ ಹೇಳಿ ಆಯ್ನ ಒಳಗೆ ಮಹಾರಾಜರಿಗೆ ನಮಸ್ತೆ ಹೇಳಕ್ಕೆ ಹೋಗ್ತೀವಿ. ಅಲ್ವಿ ಮಾಡ್ತಿರಲಿಲ್ಲ ಭಯಾಜಿಗಳಿಗೆ ಜೈ ಜಿನೇಂದ್ರ ಮಾಡಲಿಲ್ಲ ಅಂದ್ರೆ ಹೋಗಿ ಬೇರೆ ನೋಡ್ತೇವೆ. ಮಹಾರಾಜರು ಮಾತಾಡಿಸಲ್ಲ. ಈ ತರ ಸಂಸಾರದೊಳಗೂ ನೋಡ್ತೀವಲ್ಲ ನಾವು. ಒಬ್ಬ ರಾಜನ ಹತ್ರ ಹೋಗಬೇಕು ಅಂತಂದ್ರೆ ಗೇಟ್ ಕೀಪರ್ನ ಭೇಟಿಯಾಗಿ ಪರ್ಮಿಷನ್ ತಗೊಂಡು ಅವನಿಗೆ ಸ್ವಲ್ಪ ಏನಾದರೂ ವಿನಯದಿಂದ ಅನುನಯದಿಂದ ಏನಾದರೂ ಸ್ವಲ್ಪ ಸವಲತ್ತು ತಗೊಂಡು ಒಳಗೆ ಹೋಗ್ತೀವಲ್ಲ. ಚಕ್ರವರ್ತಿ ಹತ್ರ ಹೋಗಬೇಕು, ರಾಜನ ಹತ್ರ ಹೋಗಬೇಕು ಅಂತಂದ್ರೆ ಸವಲತ್ತು ತಗೋತೀವಲ್ಲ. ಹಾಗೆ ಸಿದ್ಧ ಪರಮೇಷ್ಠಿಗಳ ಹತ್ತಿರ ನಾವು ಹೋಗಬೇಕು ಅಂತಂದ್ರೆ ಮೊದಲು ಅರ್ಹಂತರ ಶರಣ ನಾವು ಹೋಗಲೇಬೇಕು. ಅವರಿಗೆ ಮೊದಲು ನಾವು ನಮಸ್ಕಾರ ಮಾಡಲೇಬೇಕು, ಮೊದಲು ವಿನಯ ಅನುನಯ ನಾವು ಮಾಡಲೇಬೇಕು, ನಂತರ ಸಿದ್ಧರ ದರ್ಶನ ಆಗುವುದು. ಇಲ್ಲಿ ತನಕ ಸಂಸಾರದಲ್ಲಿ ಯಾರಾದರೂ ಭಗವಂತರ ಆಗಮ ವಾಣಿಯನ್ನು ಕೇಳದೆ ಸಿದ್ಧರಾಗಿದ್ದಾರೇನು? ಸಮ್ಯಕ್ ದರ್ಶನ ಆಗಬೇಕಂದ್ರೂ ಕೂಡ ಏನಾಗಬೇಕು? ಅರ್ಹಂತರ ವಾಣಿ ಮೇಲೆ ಶ್ರದ್ಧೆಯನ್ನು ಮಾಡ್ಕೋಬೇಕು, ಮಾಡಲೇಬೇಕು. ಈ ಸಂಸ್ಕಾರ ನಮಗೆ ಇದ್ದೇ ಇರಬೇಕು. ಆಗಮ ಸಂಸ್ಕಾರ, ತತ್ವಜ್ಞಾನ, ತತ್ವಾರ್ಥ ಶ್ರದ್ಧಾನಂ, ಸಮ್ಯಕ್ ದರ್ಶನಂ. ತತ್ವಾರ್ಥದ ಶ್ರದ್ಧೆಯನ್ನು ಮಾಡದೇ ಸಮ್ಯಕ್ ದರ್ಶನ ಇಲ್ಲವೇ ಇಲ್ಲ. ಇದು ಮೂಲಭೂತ ಮಾತು. ಅದಕ್ಕೆ ಅರ್ಹಂತರಿಗೆ ಶರಣು ಹೋಗದೆ ನಾವು ಸಿದ್ಧರಿಗೆ ಶರಣು ಹೋಗಲಿಕ್ಕೆ ಸಾಧ್ಯವಿಲ್ಲ, ಅಂದರೆ ಸಿದ್ಧ ಅವಸ್ಥೆಯನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅರ್ಹಂತರೇ ತಿಳಿಸಿಕೊಡ್ತಾರೆ ಸಿದ್ಧರಂದ್ರೆ ಏನು. ಸಿದ್ಧರು ಅಂತಂದ್ರೆ ಮೋಕ್ಷ, ಮುಕ್ತಾತ್ಮ. ಐದು ಗಂಟೆ ಆಯಿತು. ಮುಕ್ತಾತ್ಮ ಏನ್ ಮಾಡೋರು? ಎಲ್ಲಕ್ಕಿಂತ ಮೊದಲು ಒಂದು ಕೆಲಸ ಮಾಡೋದು. 15 ದಿವಸ ಸುಟ್ಟಿ ಇದೆ,